ಜಯತಿ ಹರೇರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭಿಷ್ಟ ವಾಪ್ತಿದ ಸಜ್ಜನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನೇನೋಸೌ ಶ್ರೀಪತಿರ್ಮಾನದೋ ನಃ ಜಯತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿ ಮಾರಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜೈತ್ಯ ಸಂಖ್ಯೋರ್ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ನೆಕ್ಸ್ಟ್ ಪದ್ಯ ಇಷ್ಟು ತನಕ ನಾವು ಬಂದದ್ದು ನಮ್ಮ ಹೃದಯ ಕಮಲದಲ್ಲಿ ನೋಡಬೇಕು ಅಂತ ಬಂದಿದ್ದ. ಹೃದಯ ಕಮಲದಲ್ಲಿ ಜೀವ ದೇವರು ಬಿಂಬರೂಪ, ಸೊ ಆ ಕಾಂಟ್ರಾಸ್ಟ್ ತೋರಿಸಿದ್ದಾರೆ. ಅಂದ್ರೆ ನಾವು ಯಾಕೆ ನಮಸ್ಕಾರ ಮಾಡಬೇಕು, ನಮಸ್ಕಾರ ಮಾಡುವುದರಲ್ಲಿ ಏನು ಅತ್ಯವಶ್ಯಕ, ಅದು ಮಾಡಲೇಬೇಕು, ಧ್ಯಾನ ಮಾಡಲೇಬೇಕು, ಧ್ಯಾನದಿಂದ ಜ್ಞಾನ ಬರುತ್ತೆ. ಸೊ ಇದನ್ನ ತಿಳಿಸಿಕೊಟ್ಟು ದೆನ್ ನೆಕ್ಸ್ಟ್ ಪದ್ಯ ಫೋರ್ತ್ ಪದ್ಯ ಮತ್ತೆ ವಿಶ್ವಾದೆಂಟು ರೂಪ ರೂಪೊಂಬತ್ತರಿಂದಲಿ ಪೆಚ್ಚಿಸಲು ಎಂಬತ್ತೆರಡು ರೂಪಗಳಾಗೋ ಒಂದೊಂದೇ ಸಾಹಸ್ರ ಪೃಥ್ ಪೃಥಕ್ ನಾಡಿಯೊಳಗೆ ಸರ್ವೋತ್ತಮನ ತಿಳಿ ಎಂದು ಭೀಷ್ಮನು ಬಿತ್ತರಿಸುವುದನ್ನು ಧರ್ಮ ತನೆಯಗೆ ಶಾಂತಿ ಪರ್ವದಲ್ಲಿ ಅಂತಿದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಕನೆಕ್ಷನ್ ಅಂತ, ಒಂದು ಕನೆಕ್ಷನ್ ಅಫ್ಕೋರ್ಸ್ ಹೇಳ್ಬಹುದು, ನಾವು ಹೃದಯದಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಜೀವ ಎಲ್ಲ ನಿಂತಿದ್ದಾನೆ, ಅಷ್ಟದಳ ಕಮಲ ಇದೆ, ಸೊ ಅಷ್ಟದಳ ಮತ್ತೆ ವಿಶ್ವಾದ ಎಂಟು ರೂಪ ಬಂದಿದೆ, ಸೊ ಇದಾಗತ್ತೆ. ಬಟ್ ಆಕ್ಚುಯಲ್ ಕನೆಕ್ಷನ್ ಏನು ಅಂತ, ಕನೆಕ್ಷನ್ಗೆ ತಿರ್ಗಾನು ನಾವು ಹೋಗ್ಬೇಕಾದ್ರು ಯಾಕೆ ಇದನ್ನ ತಂದಿದ್ದಾರೆ ಅಂದ್ರೆ, ಈ ಸಂಧಿಯಲ್ಲಿ ಮೊಟ್ಟ ಮೊದಲಲ್ಲಿ ಹೇಳಿದ್ದೆ ಏನು, ಯಾಕೆ ಎಲ್ಲವೂ ಹೇಳಾಯ್ತಲ್ಲ ಇಂಟ್ರಡಕ್ಷನ್ ಏನೋ ಇದು ಬರುತ್ತೆ. ಈ ಸಂಧಿಯಲ್ಲಿ ಟೆಂತ್ ಸಂಧಿಯಲ್ಲಿ ಎಲ್ಲ ಹೇಳಾಯ್ತು, ಇಲ್ಲಿ ಏನು ಅಂದ್ರೆ ಇಲ್ಲ, ಇದು ಇಲ್ಲಿ ವಿಶೇಷವಾಗಿ ಹೇಳೋದು ಧ್ಯಾನ ಅಂತ ಒಂದು ಮುಖ ನೋಡಿದ್ದೀವಿ. ಸರಿ, ಇಷ್ಟು ತನಕ ಬಂದ ಹತ್ತು ಸಂಧಿಯಲ್ಲಿ ಬಂದದ್ದನ್ನ ಇಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡಬಹುದಲ್ಲ, ಒಂದೇ ಆಯ್ತಲ್ಲ, ತಿರ್ಗಾ ಯಾಕೆ ಇದು ಅಂತ ಬಂದ್ರೆ, ಇನ್ನೊಂದು ವಿಶೇಷ ಇಲ್ಲಿ ಹೇಳ್ತಾರೆ, ಅದು ಇಂಟ್ರೊಡಕ್ಷನ್ ನೋಡಿದ್ವಿ, ಒಂದು ಹಿಂಟೆಡ್ ಅಪಾನ್ ದಟ್ ಏನಂದ್ರೆ, ನಮಗೆ ಇಷ್ಟು ತನಕ ಹೇಳಿದ್ದು ಎಲ್ಲ ಈ ಬ್ರಹ್ಮಾಂಡದಲ್ಲಿ ಇರೋದು ಎಲ್ಲವೂ ಹೇಳಿದ್ದಾರೆ, ಒಂದು ವಿಶೇಷವಾಗಿ ಹೇಳ್ಬೇಕಾಗಿದೆ ಯಾವುದು ಅಂದ್ರೆ ನಿತ್ಯ ವಸ್ತುಗಳು. ನಿತ್ಯ ವಸ್ತುಗಳ ಬಗ್ಗೆ ಹೇಳಬೇಕು. ಯಾಕೆ ನಿತ್ಯ ವಸ್ತುಗಳ ಬಗ್ಗೆ ಹೇಳಬೇಕು ಅಂದ್ರೆ, ನಿತ್ಯ ವಸ್ತುಗಳು ಅಂದ್ರೆ ಏನು, ಅದು ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವ ಜೀವೇಯೇವಚ ಅಂತ ಅದಲ್ಲಿ ಬಂದದಂತೆ. ಬಟ್ ಬೇಸಿಕಲಿ ಅಲ್ಲಿ ಹೇಳುವಂತದ್ದು ಯಾವುದು ಅಂದ್ರೆ, ಈ ಒಂದು ನಿತ್ಯವಾದ ವಸ್ತುಗಳು ಆರು ವಸ್ತುಗಳು ಇದೆ. ಆರು ವಸ್ತುಗಳು ಏನೇನು, ಆರು ನಮ್ಗೆ ಗೊತ್ತು, ಆರು ಯಾವ್ದಂದ್ರ ಬೇಸಿಕಲಿ ಇಲ್ಲಿ ಹೇಳೋದು ಒಂದು ಮೂಲ ಪ್ರಕೃತಿ, ಜೀವ, ಕರ್ಮ, ಕಾಲ, ವೇದ, ಆಮೇಲೆ ಆಕಾಶ. ಇದನ್ನ ಇಟ್ಕೊಂಡಿದ್ದೀವಿ, ಆರು ನಿತ್ಯ ವಸ್ತುಗಳು ಅಂತಿದೆ. ಈ ಆರು ನಿತ್ಯ ವಸ್ತುಗಳು ನೀವು ತಗೊಂಡ್ರೆ, ಈ ಆರು ನಿತ್ಯ ವಸ್ತುಗಳಲ್ಲಿ ನಮ್ಗೆ ಒಂದು ಜೀವ ಆಗಿದ್ದಾನೆ, ಉಳಿದದ್ದು ನಮ್ಗೆ ಜಡ ವಸ್ತುಗಳಾಗಿದೆ. ಸೊ ಬೇಸಿಕಲಿ ದೇವರು ಏನ್ ಮಾಡಿದ ನಮ್ಗೆ, ಜೀವಕ್ಕೆ ಎಲ್ಲವೂ ನಿತ್ಯ ವಸ್ತುಗಳು, ಈ ನಿತ್ಯ ವಸ್ತುಗಳನ್ನ ಇಟ್ಟುಕೊಂಡು, ಈ ನಾಲ್ಕನ್ನ ಇಟ್ಟುಕೊಂಡು ಐದು ಜಡ ಒಂದು ಜೀವ ಆಗಿದೆ. ಸೊ ಈ ಐದಲ್ಲಿ ವೇದವನ್ನ ಬಿಟ್ಟು ಉಳಿದದ್ದನ್ನೇ ಇಟ್ಟುಕೊಳ್ಳೋದು. ಉಳಿದದ್ದನ್ನ ಇಟ್ಟುಕೊಂಡು ಏನು, ಬೇಸಿಕಲಿ ನಮ್ಮ ಜೀವಕ್ಕೆ ಸ್ವಭಾವ, ಜೀವದ ಸ್ವಭಾವ, ಆ ಜೀವದ ಸ್ವಭಾವಕ್ಕೆ ಯಾವ ಕಾಲದಲ್ಲಿ ಯಾವ ಕಾಲ, ಕರ್ಮ, ದೇಶ ಮುಂತಾದವುಗಳಿಂದ ದೇವರು ಬಂದು ಆಯಾ ಇದರಲ್ಲಿ ನಮ್ಗೆ ತರ್ತಾನೆ. ದೇವರು ನಮ್ಗೆ ಪ್ರಕೃತಿ, ದೇಶ, ಕಾಲ 24 ಆಗತ್ತೆ. ಪ್ರಕೃತಿ, ದೇಶ, ಕಾಲ, ಕರ್ಮ ನಾಲ್ಕಾಗತ್ತೆ. ಈ ನಾಲ್ಕಲ್ಲಿ ತರ್ತಾನೆ ದೇವರು. ಇದನ್ನ ನಮ್ಮ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗ ಇಟ್ಟುಕೊಂಡು ನಮ್ಮನ್ನ ಅಂದ್ರೆ ಪ್ರಕೃತಿ ಬಂದ ಯಾವತ್ತೂ ಇರುವಂತದ್ದೇ, ಪ್ರಕೃತಿ ಬಂಧ ಇದೆ ನಮ್ಗೆ. ಲಿಂಗದೇಹ ಅಂಬುದು ಯಾವತ್ತು ಇರುವಂತೆ ಆಗಿದೆ, ಇದ್ರನು ಇದ್ದದ್ದನ್ನ ಹಾಗೆ ಬಂದ ಸ್ಥಿತಿಯಲ್ಲಿ ಬಂಧಕತ್ವವನ್ನ ನಿಯಮನ ಮಾಡುತ್ತಾ ದೇವರು ಇದ್ದಾನೆ. ಸೊ ಈ ನಿಯಮನ ಮಾಡುತ್ತಾ ದೀರ್ಘಕಾಲ ಇರ್ತಾನೆ. ಸೊ ಈ ಪ್ರಕೃತಿ ಮತ್ತು ದೇಶ ಅಂದ್ರೆ ಒಂದು ಸ್ಪೇಸ್ ಎಲ್ಲಿ ಇರ್ಬೇಕು, ಜೀವೊಂದು ಕಡೆ ಇರ್ಬೇಕಲ್ಲ, ಆ ಒಂದು ದೇಶ ಯಾವ ಪ್ರದೇಶ ಅಂದ್ರೆ ಅಸೃಜ ಸ್ಥಿತಿ ಎಂಬ ಒಂದು ಆ ಒಂದು ಸ್ಪೇಸ್ ಯಾವ ಸ್ಪೇಸ್ ಇದೆಯೋ ಅಲ್ಲಿ ನಿಲ್ಸಿದ್ದಾನೆ. ಆ ಕಾಲ ಆ ಕರ್ಮ ಹಾಗಿರಬೇಕು ಎಂಬುದು ಆ ಕರ್ಮ ಇದಲ್ಲಿ ನಮ್ಮನ್ನ ಬಂಧನದಲ್ಲಿ ಇಟ್ಟಿರೋದು ಮಾತ್ರ ಅಲ್ಲ, ಆ ಒಂದು ಸೃಜಾವಸ್ಥೆಗೆ ತಂದು ಬಂಧನ ನಮ್ಗೆ ಆಗುವಂತೆ ಇದನ್ನಿಂದ ತಿರ್ಗಾ ತಿರ್ಗಾ ಬಂಧನ ಆಗುವಂತೆ ಅದನ್ನ ನಿಯಮನ ಮಾಡುತ್ತಾ ಅವನೇ ನಮ್ಗೆ ಕಾರುಣ್ಯ ಮಾಡ್ಲಿಕ್ಕೆ ವೇದಗಳನ್ನ ತಂದು, ಅಂದ್ರೆ ವೇದಗಳನ್ನ ತರೋದು ಅಂದ್ರೆ ಇದು ಒಂದೊಂದು ತಕೊಂಡ್ರೆ ಇದು ಒಂದೊಂದಕ್ಕೇನು ದೇವರೇ ಸೃಷ್ಟಿ ಮುಂತಾದ ಅಂದ್ರೆ ಜಡಕ್ಕೆ ಸೃಷ್ಟಿ ಮುಂತಾದಗಳು ಹೇಗೆ ಬರುತ್ತೆ, ಪ್ರಕೃತಿ ದೇಶ ಕಾಲ ಕರ್ಮ ವೇದ ಇದಕ್ಕೆಲ್ಲ ಏನು ಸೃಷ್ಟಿ ಹೇಗೆ ಸೃಷ್ಟಿ ಅದೆಲ್ಲ ಡೀಟೇಲ್ಸ್ ಇನ್ನು ಮುಂದೆ ಹೇಳ್ತಾರೆ ಅವರು. ಬೇಸಿಕಲಿ ಆಯಾ ಕಾಲದಲ್ಲಿ ಆ ಒಂದು ಕನೆಕ್ಷನ್ ಬೇಸಿಕಲಿ ಕನೆಕ್ಷನ್ ಕೊಡೋದು ಅದು ಸೃಷ್ಟಿ ಆಗತ್ತೆ. ವೇದಕ್ಕೆ ಏನಾಗತ್ತೆ ಅಂದ್ರೆ ವೇದಕ್ಕೆ ವೇದ ಟೂ ಲೆವೆಲ್ಸ್, ಒನ್ ಇಸ್ ಈ ಸೃಷ್ಟಿ ಮಾಡಿದ್ದಾಗಿ ಬ್ರಹ್ಮಾಂಡ ತಂದಾಗೆ ವೇದವನ್ನ ದೇವರು ತಂದಿದ್ದಾನೆ. ಈ ವೇದವನ್ನ ತರೋದು ವೇದಕ್ಕೆ ಏನು ಸೃಷ್ಟಿ ಇದೆ ಅಂದ್ರೆ ವೇದವನ್ನ ವ್ಯಂಜಕತ್ವ ಅಂತ ಹೇಳ್ತಾರೆ. ಅಂದ್ರೆ ಏನು ವ್ಯಂಜಕತ್ವ ಅಂದ್ರೆ ವೇದ ಯಾವತ್ತೂ ಇದಲ್ಲ, ದೇವರ ಕಂಠದಿಂದ ಉದ್ಗೀರಿ ಅಂತ ಅನಿಶಮ್ನಿತ ಅಂತ ಹೇಳಿದ್ದಂತೆ ಯಾವತ್ತು ದೇವರ ಆ ಒಂದು ಕಂಠದಿಂದ ಬರ್ತಾನೆ ಇದಲ್ಲ ಅಂದ್ರೆ ಅವನ್ಗೆ ಬರ್ತಾ ಇದ್ದ ದೇವತೆಗಳು ಎಲ್ಲರಿಗೆ ಅರ್ಥ ಆಗ್ತಾ ಇದ್ದ. ಅದಕ್ಕೆ ದೇವರಲ್ಲಿ ಬೋಧಕತ್ವ ಶಕ್ತಿ ಅದು ಕೇಳಿ ನಮ್ಗೆ ಅಜು ಅಲ್ಲ ಅಲ್ಲೇ ಇದಲ್ಲ ಕೇಳಿ ಅರ್ಥ ಆಗುವಂತೆ ಇರೋದಿಲ್ಲ, ಬೋಧಕತ್ವ ಅಂಬುದು ಇರೋದಿಲ್ಲ ಅವಾಗ ಪ್ರಳಯ ಕಾಲದಲ್ಲಿ ನಮ್ಮ ಲೆವೆಲ್ಲಿ ತಕೊಂಡ್ರೆ ಅದು ಬೋಧಕ ಶಕ್ತಿಯನ್ನು ದೇವರು ತರ್ತಾನೆ. ಅದು ಹೇಗೆ ತರ್ತಾನೆ ಅಂಬುದನ್ನೇ ನಮ್ಗೆ ಮಾತೃಕಾ ಸಂಧಿ ಮುಂತಾದ ಸಂಧಿಗಳಲ್ಲಿ ಆ ಅಕ್ಷರ ಆ ಕಪಿಲ ಅದು ಒಂದೊಂದು ಇದ್ದು ಆ ಒಂದು ಆ ವರ್ಣ ಆ ಅಕ್ಷರ ಆ ಸ್ವರಗಳಲ್ಲಿ ಅವನು ಬಂದು ಅದೇ ಸೃಷ್ಟಿಗೆ ಬರೋದು ಅಂತ. ವೇದಕ್ಕೆ ಸೃಷ್ಟಿ ಆಯ್ತು ಅಂದ್ರೆ ಏನ್ ಹೇಳೋದು ಅಂದ್ರೆ ಇದೆ ಬೋಧಕ ಶಕ್ತಿ ಮತ್ತು ಅದನಿಂದ ಅನೇಕ ಅವಾಂತರ ಭಾಷೆಗಳು ಬರೋದು ಇದೆಲ್ಲ ಮಾಡ್ತಾನ ಅವನು. ಸೊ ಆ ಒಂದು ಅಕ್ಷರ ಇಟ್ಟುಕೊಂಡು ಮಾಡ್ತಾನೆ. ಇದು ನಾವು ಯಾಕೆ ಕಪಿಲ ಕಪತಿ ಇದೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಆ ಯಾಕೆ ಅದಕ್ಕೆ ಹೇಳ್ತಾ ಬಂದಿದ್ದೀವಿ, ಮಾತೃಕಾನ್ಯಾಸ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ಅದರಿಂದ ಏನು ಕಪಿಲ ಕಪತಿ ಇದು ಏನಾಯ್ತು ನಮ್ಗೆ ಅಂದ್ರೆ ಆ ವೇದದಿಂದ ಪ್ರತಿ ಒಂದೊಂದು ಅಕ್ಷರ ಒಂದೊಂದು ಸ್ವರ ಒಂದೊಂದಿನ ಭಗವಂತ ಇದ್ದಾನೆ ನಿತ್ಯನಾಗಿದ್ದಾನೆ. ಆ ಒಂದು ಜ್ಞಾನ ನಮ್ಗೆ ಬರ್ಲಕ್ಕೆ ಅಂದ್ರೆ ನಾವು ಆಡುವಂತ ಒಂದೊಂದು ಅಕ್ಷರ ಪದ ಮಾತು ಲೌಕಿಕ ಮಾತು ಎಲ್ಲದಿಂದಲೂ ಅವನೇ ವ್ಯಕ್ತ ಆಗ್ತಾನಂಬು ಆ ತಿಳುವಳಿಕೆ ನಮ್ಗೆ ಬರಬೇಕಾಗಿದೆ. ಅದು ಬರ್ಲಕ್ಕೆ ಅನೇಕ ಪಾಪಗಳಿದೆ, ಪಾಪ ಕಾರಣವಾಗಿದೆ. ಸೊ ಅದು ಪಾಪ ಹೋಗಲಿಕ್ಕೆ ಜ್ಞಾನ ಬಂಧಕ ಮೋಚಕ. ಯಾರು ನಮ್ಮನ್ನ ಬಂಧನದಲ್ಲಿ ಇಟ್ಟಿದ್ದಾನೆ ಕ ಅಂದ್ರೆ ಜ್ಞಾನ ಬರ್ತಾ ಇಲ್ಲ ಯಾಕೆ ಕಪಿಲ ಆ ಒಂದು ರೂಪವನ್ನ ಹಿಂದೆ ಮಾತೃಕಾ ಸಂಧಿಯದಿಲ್ಲ ಬಂದದ್ದೆಲ್ಲ ನಮ್ಗೆ ಇದಲಿ ಇದು ಇದ್ದಾನೆ ಈ ಒಂದೊಂದಲಿನೂ ಭಗವಂತನ ವ್ಯಾಪ್ತಿ ಅಲ್ಲಿ ಇದ್ದು ಆ ಶಕ್ತಿ ಕೊಡ್ತಾನ ಪದಶಕ್ತಿ ಕೊಡ್ತಾನ ಇಷ್ಟೇ ತಿಳ್ಕೊಂಡಿ. ಇಲ್ಲಿ ಬರೋವಾಗ ನಮ್ಗೆ ನ್ಯಾಸ ಮಾಡೋವಾಗ ಕಣ್ಣು ಮುಚ್ಚಿಕೊಂಡು ಇದು ಮಾಡೋವಾಗ ಒಳಗಡೆ ನೋಡ್ಲಕ್ಕೆ ಮೆಲ್ಲಕ್ಕೆ ಇದು ನೆಕ್ಸ್ಟ್ ಲೇಯರ್ ಅಂತ ಬೇಕಾದ್ರೆ ತಕೋಬಹುದು ಆರದವ ಆ ಸ್ಥಿತಿ ಅಂಡರ್ಸ್ಟ್ಯಾಂಡ್ ಎಲ್ಲದಲ್ಲಿನ ಭಗವಂತ ಈ ಅಕ್ಷರಗಳಿದ್ದು ಆ ವೇದದಿಂದ ಆ ನಮ್ಗೆ ಆ ಜ್ಞಾನವನ್ನ ಉಂಟು ಮಾಡುತ್ತಾನೆ ದೇವರು. ಸೊ ಹೀಗೆ ಈ ಪ್ರಕೃತಿ ಸೊ ಫಸ್ಟ್ ಸೊ ಒಂದೊಂದು ತಕೊಂಡಿದ್ದಾರೆ ಪ್ರಕೃತಿ ದೇಶ ಕಾಲ ಕರ್ಮ ಇದು ನೆಕ್ಸ್ಟ್ ಬರುವಂತ ಐದು ಆರು ಸಂಧಿಗಳಲ್ಲಿ ಒಂದೊಂದು ವಿಷಯ ತಕೊಂಡಿದ್ದಾರೆ. ಇಲ್ಲಿ ಪ್ರಕೃತಿ ವಿಷಯವನ್ನ ಇಲ್ಲಿ ತಕೊಂಡಿದ್ದಾರೆ. ಈ ಪ್ರಕೃತಿ ಬಂದ ಹೇಗೆ ಅಂದ್ರೆ ನಮ್ಗೆ ಎರಡು ಪ್ರಕೃತಿಗಳು ಯಾವುದು ಅಂದ್ರೆ ಒಂದು ನಮ್ಗೆ ಲಿಂಗದೇಹ ಅನಾದಿಯಿಂದ ಇರೋದು ಲಿಂಗದೇಹ ಅದು ಮೂಲ ಪ್ರಕೃತಿಯೇನೆ. ಲಿಂಗದೇಹ ಅನಾದಿ ಕಾಲದಿಂದ ಇದೆ. ಸೊ ಈ ಅನಾದಿ ಲಿಂಗದೇಹ ಅನಾದಿ ಕಾಲದಿಂದ ಇರುವಂತ ಲಿಂಗದೇಹ ಹೋದ ಮೇಲೆ ದೇವರು ತೋರಿಸ್ತಾನೆ. ಲಿಂಗದೇಹ ನಮ್ಗೆ ಗೊತ್ತು ಲಿಂಗದೇಹ ವಿರಜಾ ನದಿ ಸ್ನಾನದಲ್ಲಿ ಹೋಗ್ಬಿಡತ್ತ ಅಂದ್ರೆ ಪ್ರಕೃತಿ ಬಂದ ಹೋಯ್ತಲ್ಲ ಆವಾಗ
ಆದ್ರೆ ದೇವರು ನಮ್ಗೆ ಯಾಕೆ ನಮ್ಗೆ ಸ್ವರೂಪದ ಜ್ಞಾನ ಬರ್ತಾ ಇಲ್ಲ ಅಂದ್ರೆ ದ ಸೇಮ್ ಎಷ್ಟು ದಿವಸ ನಾವು ಮನುಷ್ಯರು ಅಂದ್ರೆ ಎಷ್ಟು ದಿವಸ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಗೆ ಬಂದಿವೋ ಅಷ್ಟು ದೀರ್ಘ ಕಾಲ ಪ್ರಳಯ ಅವಸ್ಥೆಯಲ್ಲಿನೇ ಇರ್ತೀವಿ ನಾವು ಈವನ್ ಆಫ್ಟರ್ ರಿಮೂವಿಂಗ್ ದ ಲಿಂಗ ದೇಹ ಇರ್ತೀವಿ ಅಂದ್ರೆ ಏನ್ ನಮ್ಗೆ ಅಡ್ಡ ಇದೆ ಓ ದೇವರ ಇಚ್ಛೆ ಎಲ್ಲವೂ ದೇವರ ಇಚ್ಛೆನೆ ದೇವರ ಇಚ್ಛೆ ಜೊತೆ ಜೊತೆಲಿ ಇನ್ನೊಂದು ಇದೆ ಅದು ಪ್ರಕೃತಿ ಮೂಲ ಪ್ರಕೃತಿ ಮೂಲ ಪ್ರಕೃತಿ ಎಂಬುದು ಆವರಿಸಿ ಎಲ್ಲ ಕಡೆ ಮೂಲ ಪ್ರಕೃತಿ ಎಲ್ಲ ಎಲ್ಲಿನೂ ಹೋಗೋದೇ ಇಲ್ಲ ಆ ಪ್ರಳಯ ಅಂದ್ರೆ ಪ್ರಳಯದಲ್ಲಿ ಎಲ್ಲಾ ಕಡೆ ಇರೋದು ಮೂಲ ಪ್ರಕೃತಿನೇ ಇರ್ತಾಳ ಅವಳು ಸೊ ಮೂಲ ಪ್ರಕೃತಿ ಒನ್ ಈಸ್ ದ ಇಂಡಿವಿಜುವಲ್ ಹಾಗೆ ಬಾಂಡೇಜ್ ಇರುವಂತ ಲಿಂಗ ದೇಹ ಇಂಡಿವಿಜುವಲ್ ಬಾಂಡೇಜ್ ರಿಮೂವ್ ಆದ ಮೇಲೇನು ಆ ಒಂದು ಪ್ರಳಯದಲ್ಲಿ ಬಿದ್ದಿರ್ತೀವಿ ಆವಾಗ ದೇವರ ಇಚ್ಛೆಗೆ ಅನುಗುಣವಾಗಿ ಲಕ್ಷ್ಮೀದೇವಿಯ ಚಿತ್ ಪ್ರಕೃತಿ ನಮ್ಮನ್ನ ಬಂಧದಿಂದ ತೆಗೆಯೋದಿಲ್ಲ ಬಿಕಾಸ್ ದೇವರ ಇಚ್ಛೆ ಇನ್ನು ಆಗಿಲ್ಲ ಸೊ ಇಟ್ ಇಸ್ ನಾಟ್ ಜಸ್ಟ್ ದೇವರ ಇಚ್ಛೆ ಮಾತ್ರ ದೇವರ ಇಚ್ಛೆ ಇಸ್ ಮೇನ್ ದೇವರ ಇಚ್ಛೆ ತ್ರೂ ಮೂಲ ಪ್ರಕೃತಿ ಆ ಒಂದು ಲಕ್ಷ್ಮೀದೇವಿಯ ಇದು ಇರುತ್ತೆ ನಮ್ಗೆ ದುರ್ಗಾದೇವಿಯದ್ದು ಇರುತ್ತೆ ನಮ್ಗೆ ಅಲ್ಲಿ ಸೊ ಅದು ಹೋಗಬೇಕಂದ್ರೆ ನಮ್ಗೆ ಏನ್ ತಿಳ್ಕೋಬೇಕು ಆ ಸೊ ಇವಾಗಿರೋದು ಈ ಬ್ರಹ್ಮಾಂಡ ಈ ಒಂದು ದೇಹ ಮೂಲಕವಾಗಿ ಕೊನೆಯ ತನಕ ನಾವು ಮೋಕ್ಷ ಮುಟ್ಟುವ ತನಕ ನಮ್ಗೆ ಪ್ರಯೋಜಕ ಆಗಬೇಕು ಅದಕ್ಕೆ ನಿತ್ಯ ವಸ್ತುಗಳು ಬಿಕಾಸ್ ಈ ನಿತ್ಯ ವಸ್ತುಗಳು ಯಾವತ್ತೂ ನಿತ್ಯವಾಗಿ ಇರುವಂತದ್ದು ಸೊ ಇದನ್ನ ನಾವು ತಿಳ್ಕೋಬೇಕು ಸೊ ಇವಾಗ ಅದಕ್ಕೆ ಮುಖ್ಯವಾಗಿ ಇಲ್ಲಿ ಪ್ರಕೃತಿಯನ್ನ ತಕ್ಕೊಂಡಿದ್ದಾರೆ ಪ್ರಕೃತಿಯಿಂದ ಬಂದದನ್ನ ಪ್ರಕೃತಿ ನಾವು ಪಂಚಭೂತ ಇದೆಲ್ಲ ನೋಡಿದ್ವಿ ಅದಕ್ಕೆ ಮೂಲವಾಗಿ ಸೊ ರೈಟ್ ಫ್ರಮ್ ದ ಸ್ಟಾರ್ಟ್ ಟಿಲ್ ದ ಪ್ರಳಯ ಕಾಲದಲ್ಲಿ ಇರುವಂತಹ ಮೂಲ ಪ್ರಕೃತಿ ಲಿಂಗದೇಹ ಇದೂ ಹೋಗಲಕ್ಕೆ ಅತಿ ಸೂಕ್ಷ್ಮ ಸ್ಥಿತಿಯಲ್ಲಿ ಇರುವಂತಹ ಲಿಂಗದೇಹ ಮತ್ತು ಅದು ಹೋದ ಮೇಲೆ ಇರುವಂತಹ ಮೂಲ ಪ್ರಕೃತಿ ಹೋಗಬೇಕಂದ್ರೆ ಅಲ್ಲಿ ಇರುವಂತಹ ಭಗವಂತನನ್ನ ತಿಳ್ಕೊಂಡಾಗ ಯಾರು ನಮ್ಮನ್ನ ಬಂಧದಲ್ಲಿ ಇಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಅದು ತಿಳ್ಕೊಳ್ಳುವ ಮೂಲಕವಾಗಿ ಮೋಚಕವೂ ಆ ರೂಪದಿಂದ ಆಗತ್ತೆ ಸೊ ಅದಕ್ಕೆ ಇದನ್ನ ಇಲ್ಲಿ ತಂದಿದ್ದಾರೆ ಅದಕ್ಕೆ ಇಲ್ಲಿ ಶುರು ಮಾಡುವಾಗ ಈ ಪದ್ಯದಲ್ಲಿ ಮತ್ತೆ ಅಂತ ಶುರು ಮಾಡ್ತಾರೆ ಮತ್ತೆ ಅಂದ್ರೆ ಈ ಪದ್ಯದಲ್ಲಿ ಏನು ಮತ್ತೆ ಎಲ್ಲಿಂದ ಬರುತ್ತೆ ಅಂದ್ರೆ ಮತ್ತೆ ಅಂದ್ರೆ ಆರನೇ ಸಂಧಿಯಲ್ಲಿ ಬಂದಿದೆ ಆರನೇ ಸಂಧಿಯಲ್ಲಿ ನೀವು ನೋಡಿದ್ರೆ ಅಲ್ಲಿ ನಾವು ಲಿಂಗ ದೇಹದ ಒಂದು ಕಳೆಗಳನ್ನ ಅಂದ್ರೆ ಆಕ್ಚುಲಿ ಇದು ಪದ್ಯ ನಂಬರ್ 25 ತಗೊಳ್ಳಿ ಆರಧಿಕ ದಶ ರೂಪದಿಂದಲೇ ತೋರುತಿಪ್ಪನು ವಿಶ್ವ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಅಲ್ಲಿ ನೀವು ಅಲ್ಲಿ ಹೇಳಿದ್ದಾರೆ ಈ ತರ ಹ್ಯಾಗ ಹ್ಯಾಗಿದೆ ಲಿಂಗ ದೇಹದಲ್ಲಿ ಇರುವಂತ ಷೋಡಶ ಕಲೆಗಳು ಅಲ್ಲಿ ಇರುವಂತ ಆವರಣಗಳು ಅಲ್ಲಿ ಇರುವಂತ ರೂಪಗಳು ಇದು ಎಲ್ಲವೂ ಅಲ್ಲಿ ಹೇಳಾಯ್ತು ಅದನ್ನೇ ಇಲ್ಲಿ ತರ್ತಾ ಇದ್ದಾರೆ ಇನ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಲಿ ತರ್ತಾ ಇದ್ದಾರೆ ಅದಕ್ಕೆ ಮತ್ತೆ ಅಂತ ಶುರು ಮಾಡಿದ್ದಾರೆ ಮತ್ತೆ ವಿಶ್ವ 8 ರೂಪದಿಂದ ಇದಕ್ಕೆ ಈ ಒಂದು ವರ್ಷಗೆ ಡಿಫ್ರೆಂಟ್ ಪ್ಲೇಸ್ ಬಿಕಾಸ್ 8 ಅಂತ ಕೊಟ್ಟಿದ್ದಾರೆ ಮತ್ತೆ ವಿಶ್ವ ಎಂಟು ರೂಪವನ್ನ ಒಂಬತ್ತರಿಂದಲೇ ಪೆಚ್ಚಿಸಲು ಇಲ್ಲಿ ಬೇಸಿಕಲಿ ಹೇಳಿದ್ದು ನೆಕ್ಸ್ಟ್ ಪದ್ಯ ಇಟ್ಕೋಬೇಕು ಮತ್ತೆ ವಿಶ್ವ ಅಂತ ಇರುವಂತ 8 ರೂಪಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸೊ 8 ರೂಪಗಳು ಯಾವುದು ಸೊ ನಮ್ಗೆ ವಿಶ್ವಾದ 8 ರೂಪ ಅಂದ್ರೆ ವಿಶ್ವಾದೈಹ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಬರುತ್ತದ್ದು ಪ್ಲಸ್ ಅದು ಜೊತೆ ಜೊತೆಯಲ್ಲಿ ಇನ್ನೂ ಕೆಲವು ಬರುತ್ತೆ ಯಾವುದು ಅಂದ್ರೆ ಇದು ಯಾಕೆ ಇಟ್ಕೋಬೇಕು ಅಂದ್ರೆ ವಿಶ್ವಾದ 8 ರೂಪ ಅಂತ ಹೇಳಿದಾಗ ಅದು ಬೇಸಿಕಲಿ ಅದು ಪ್ರಣವ ಆಗತ್ತೆ ಅಂದ್ರೆ ಸೃಷ್ಟಿಗೆ ಆ ಒಂದು ವೇದಗಳು ಮೂಲವಾಗಿರುವುದು ಪ್ರಣವದಲ್ಲಿ ಎಲ್ಲವೂ ಪ್ರಳಯ ಕಾಲದಲ್ಲಿ ಪ್ರಣವ ಮೂಲ ಬೀಜವಾಗಿ ಇರುತ್ತೆ ಸೊ ಆ ಮೂಲ ಬೀಜ ಎಂಬುದು ಆ ಪ್ರಣವದಲ್ಲಿ 8 ಇದೆ ಅಂತ ನಾವು ನೋಡಿದ್ದೀವಿ 8 ಇದೆ ಆಕಾರ ಉಕಾರ ಮಕಾರ ನಾದ ಬಿಂದು ಶಾಂತಿ ಅತಿಶಾಂತಿ ನಾದ ಬಿಂದು ಘೋಷ ಶಾಂತಿ ಅತಿಶಾಂತಿ ಇದು 8 ನೋಡ್ತೀವಿ ಅಲ್ಲಿ ಇರುವಂತ 8 ರೂಪಗಳು ಈ 8 ರೂಪಗಳಿಗೆ ಡಿಫ್ರೆಂಟ್ ಪ್ಲೇಸ್ ಆಚಾರ್ಯರು ನಮ್ಮ ಸಿದ್ಧಾಂತದಲ್ಲಿ ಅನೇಕ ವಿಧವಾದ 8 ರೂಪಗಳನ್ನ ಹೇಳಿದ್ದಾರೆ ಒಂದು ನಮ್ಗೆ ಪ್ರಸಿದ್ಧವಾಗಿ ನಾವು ಹೇಳುವಂತ ಇದು ಗೃಹಸ್ಥರ ಉಪಾಸನೆ ಅಂತ ಬನ್ನಂಜಯ ಆಚಾರ್ಯ ಹೇಳ್ತಾರೆ ಪಾಪ್ಯುಲರ್ ಆಗ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದೇ ನಿಮ್ಗೆ
ಇದಕ್ಕೆ ಮ್ಯಾಪ್ ಮಾಡಬೇಕಂದ್ರೆ ಮ್ಯಾಪ್ ಮಾಡೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಏನು ಚಕ್ರಾಬ್ಜ ಮಂಡಲ, ಚಕ್ರಾಬ್ಜ ಮಂಡಲದಲ್ಲಿ ಅಷ್ಟದಳದಲ್ಲಿ ಇದನ್ನ ಹಾಕಿದ್ದಾರೆ. ಅದು ಆಕ್ಚುಲಿ ಅದು ಹೊರಗಿನ ದೇಹದಲ್ಲಿ ಆಗುತ್ತೆ. ನಮ್ಮ ಸ್ಥೂಲ ದೇಹದಲ್ಲಿ ಇಟ್ಕೊಳ್ತೀವಿ, ಚಿಂತನೆ ಮಾಡ್ಬೇಕಂದ್ರೆ ಸ್ಥೂಲ ದೇಹದಲ್ಲಿ ಆ ಕಮಲಗಳನ್ನು ಇಟ್ಕೊಳ್ತೀವಿ. ಇಲ್ಲಿ ಆರನೇ ಪದ್ಯದಲ್ಲಿ ಆರನೇ ಸಂಧಿಯಲ್ಲಿ ಬಂದದ್ದು ಲಿಂಗ ದೇಹ ಅಂದ್ರೆ ಆ ಒಂದು ಅನಾದಿ ಲಿಂಗವಾಗಿರುವಂತಹ ಲಿಂಗ ದೇಹದ ಒಳಗೆ ಆ ಸೂಕ್ಷ್ಮ ಫಾರ್ಮ್ಲಿ ಇರುವಂತದ್ದು ಎಂಟನ್ನೇ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಯಾವ ಎಂಟು? ಸೊ ವಿಶ್ವಾಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಈ ಎಂಟು ಆಗತ್ತೆ. ಬಟ್ ಇಲ್ಲಿ ಇನ್ನೊಂದು ಇಟ್ಕೋಬೇಕು. ಯಾಕೆ ಅಂದ್ರೆ ಇನ್ನೊಂದು ಯಾವ್ದು ಸೆಟ್ ಎಂಟು ಅಂದ್ರೆ ಇನ್ನೊಂದು ಎಂಟು ಬಂದು ಒಂದು ವಿಧದಿಂದ ನಾವು ಬಂದು ಯತಿಗಳು ವಿಶೇಷ ಧ್ಯಾನ ಮಾಡೋದು ಅಂತಿದ್ದ ಅದು ನಮ್ಗೆ ಬೇಕಾಗಿಲ್ಲ ಇವಾಗ. ಅದೇ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಆ ಎಂಟು ರಾಮ ಅಂದ್ರೆ ಕೃಷ್ಣ ರಾಮ ನರಸಿಂಹ ವರಾಹ ವಿಷ್ಣು ಪರಂಜ್ಯೋತಿ ಪರಬ್ರಹ್ಮ ವಾಸುದೇವ ಅದು ಅದಿಲ್ಲ ಅದು ಒಂದು ಸೆಟ್ಟು. ಇನ್ನೊಂದು ಸೆಟ್ಟು ಬಂದು ದ್ವಾದಶ ರೂಪಗಳು ಕೇಶವಾದಿ ದ್ವಾದಶದಲ್ಲಿ ಫ್ರಂಟ್ ಟಾಪ್ ಫಸ್ಟ್ ಸೆಕೆಂಡ್ ಬಿಟ್ಟು ಕೊನೆ ಎರಡನ್ನ ಬಿಟ್ಟು ರಿವರ್ಸ್ ಋಷಿಕೇಶದಿಂದ ಮಾಧವ ತನಕ ಹೋಗೋದು ಅದು ಒಂದು ಎಂಟನ್ನು ಆಚಾರ್ಯ ಹೇಳಿದ್ದಾರೆ. ಬಟ್ ಇಲ್ಲಿ ನಮ್ಗೆ ಬೇಕಾದ ಯಾವ್ದು ಅಂತ ಇನ್ನೊಂದು ಸೆಟ್ ಇದೆ. ಇನ್ನೊಂದು ಸೆಟ್ ಏನು ಅಂದ್ರೆ ಈ ಅಷ್ಟ ರೂಪಗಳಿದೆಲ್ಲ ಈ ಅಷ್ಟ ರೂಪದಲ್ಲಿ ಅಷ್ಟ ವ್ಯಾಪಾರ ಹೇಳ್ತಾರೆ. ಅದು ಹೇಗೆ ಆ ರೂಪವನ್ನ ಯು ಕ್ಯಾನ್ ಕೀಪ್ ಎನಿ ರೂಪ ಅಷ್ಟ ರೂಪಗಳು ವಿಶ್ವ ತೈಜಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇಟ್ಕೊಳ್ಬಹುದು ಎನಿಥಿಂಗ್ ಯು ಕ್ಯಾನ್. ಬಟ್ ಇಲ್ಲಿ ಸೂಕ್ತವಾಗಿರೋದು ಯಾವುದು ಅಂದ್ರೆ ಈ ಎಂಟು ಬ್ರಹ್ಮ ವಿಷ್ಣು ಶಿವ ಇದು ಯಾವುದಕ್ಕೆ ಅಂದರೆ ಇದು ಅಷ್ಟ ದೇವರ ಅಷ್ಟ ಕರ್ತೃತ್ವ. ಯಾಕೆ ನಮ್ಗೆ ಇದು ಬೇಕಾಗಿದೆ ಅಂದ್ರೆ ನಮಗೆ ಯಾರು ಸೃಷ್ಟಿಯಲ್ಲಿ ಹೇಗೆ ತಂದ ಯಾವ ಎಂಟು ರೂಪದಿಂದ ಎಂಟು ವ್ಯಾಪಾರಗಳ ಆಗಿದೆ ಅಂತ ಗೊತ್ತಾದ್ರೆ ಅದರಿಂದ ನಮ್ಗೆ ಬಂಧಕ ಯಾರು ಮಾಡಿದ್ದಾನ ಗೊತ್ತಾದ್ರೆ ಮೋಚಕನು ಆಗತ್ತೆ. ಬಂಧಕ ಮಾಡಿದ್ದವನೇ ಮೋಚಕ ಮಾಡ್ತಾನೆ. ಅದಕ್ಕೆ ಇಲ್ಲಿ ಹೇಳುವಂತದ್ದು ಏನು ಅಂದ್ರೆ ಅಕಾರ ಉಕಾರ ಮಕಾರ ಇದು ಹೇಳುವಾಗ ನಾದ ಬಿಂದು ಶಾಂತ ಘೋಷ ಶಾಂತ ಅತಿಶಾಂತ ಇದು ಹೇಳುವಾಗ ಹಾಗೆ ಎಂಟನ್ನ ಹಾಕೊಳ್ಳಿ ನೀವು ಓಂಕಾರದ ಎಂಟು ಅದು ಸ್ವಲ್ಪ ನೋಡೋಣ. ನಾದ ಬಿಂದು ಬಿಂದು ನಾದ ಎರಡು ಹಾಕಿದ್ದಾರೆ ಎರಡಕ್ಕೇನೋ ಅರ್ಥ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅದು ಸ್ವಲ್ಪ ನೋಡೋಣ. ಬೇಸಿಕಲಿ ಇಲ್ಲಿ ಹೇಳುವಾಗ ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಂದ್ರೆ ಬ್ರಹ್ಮ ಅಂದ್ರೆ ಬ್ರಹ್ಮನಲ್ಲಿ ಇದು ನಾರಾಯಣನೇ ಎಲ್ಲ ನಾರಾಯಣ ರೂಪಗಳೇ ಬರ್ತದೆ ಬ್ರಹ್ಮ. ಆಮೇಲೆ ಸ್ಥಿತಿ ಕಾರಣವಾಗಿ ನಮ್ಮನ್ನ ಸೃಷ್ಟಿಗೆ ಆ ಒಂದು ಅಸೃಜ್ಯ ಸ್ಥಿತಿಯಿಂದ ಇಲ್ಲಿ ತಂದದ್ದು ತಂದು ಈ ಬಂಧದಲ್ಲಿ ನಮ್ಗೆ ಹಾಕಿರೋದು ಬ್ರಹ್ಮನಲ್ಲಿ ಬ್ರಹ್ಮ ಅಂಬೋ ರೂಪದಿಂದ ಬ್ರಹ್ಮ ಇಲ್ಲಿ ನಾರಾಯಣನೇ ಬ್ರಹ್ಮ ಅಂಬೋ ರೂಪದಿಂದ ಮಾಡಿದ್ದಾನೆ. ಅಕಾರ ಉಕಾರ ಉಕಾರ ಬಂದು ವಿಷ್ಣು ತಾನೇ ಇದ್ದು ಸ್ಥಿತಿ ಮಾಡಿದ್ದಾನೆ. ಆಮೇಲೆ ಉಕಾರ ಮಕಾರ ಶಿವ ರೂಪದಿಂದ ಇದ್ದು ನಮ್ಮನ್ನ ಸಂಹಾರ ಮಾಡ್ತಾನ ಅವನು. ಆಮೇಲೆ ಇದು ಆದ್ಮೇಲೆ ನೆಕ್ಸ್ಟ್ ಬರೋದು ಬಂದು ಅನಿರುದ್ಧನನ್ನ ಹೇಳ್ತಾರೆ. ಅನಿರುದ್ಧ ಬಂದು ಏನು ಅಕಾರ ಉಕಾರ ಮಕಾರ ನಾದಕ್ಕೆ ಬರುವಾಗ ಅನಿರುದ್ಧ ಏನು ಮಾಡ್ತಾನಂದ್ರೆ ಅನಿರುದ್ಧ ಅವನಿಗೆ ತಡೆನೇ ಇಲ್ಲ. ಅವನು ಈ ಪ್ರಪಂಚವನ್ನ ನಿಯಮನ ಮಾಡ್ತಾ ಇರುವಾಗ ಅವನಿಗೆ ಆ ವಿರುದ್ಧ ಮಾಡುವಂತ ಶಕ್ತಿಯೇ ಇಲ್ಲ. ಅದಕ್ಕೆ ನಿಯಮನಕ್ಕೆ ಅನಿರುದ್ಧ ಅಂತ ಕೊಡ್ತಾರೆ. ಆಮೇಲೆ ಅನಿರುದ್ಧ ಆದಮೇಲೆ ಪ್ರದ್ಯುಮ್ನ ಯಾವುದಕ್ಕೆ ಅಂದ್ರೆ ಆ ಪ್ರದ್ಯುಮ್ನ ಬಂದು ನಾದ ಬಿಂದು ಇದು ಯಾಕೆ ಅಂದ್ರೆ ಪ್ರದ್ಯುಮ್ನ ಎಂಬುವ ಹೆಸರಲ್ಲೇ ಬರುತ್ತೆ ಜ್ಞಾನಪ್ರದ ಅಂದ್ರೆ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಕ್ಕೆ ಪ್ರದ್ಯುಮ್ನ ಅದು ಹೆಸರಲ್ಲೇ ಇದೆ ಪ್ರಕೃಷ್ಟ ದ್ಯುಮ್ನ ಬೆಳಕು ಕೊಡುವವನು ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಬರೋದು ಸಂಕರ್ಷಣ ಯಾವುದು ಅಂದ್ರೆ ಆ ಜ್ಞಾನ ಅಜ್ಞಾನ ಸಂಕರ್ಷಣ ಅಜ್ಞಾನದಲ್ಲಿ ನಮ್ಗೆ ಇಡ್ತಾನೆ ಅಜ್ಞಾನದಲ್ಲಿ ಇರುವಂತೆ ಮಾಡ್ತಾನೆ. ಇದು ಎರಡು ಬರುತ್ತೆ ಒಂದು ಇಡೋದು ಒಂದು ಅದನ್ನಿಂದ ತೆಗೆಯೋದು ಜ್ಞಾನಪ್ರದ ಪ್ರದ್ಯುಮ್ನ ಜ್ಞಾನ ಇದು ಸಾತ್ವಿಕ ಜೀವಿಗಳಿಗೆ
ಈ ಕ್ರಮದಿಂದ ಅವ್ರಿಗೆ, ಯಾಕೆಂದ್ರೆ ನಮ್ಗೆ ಇದು ಫಲಪ್ರದವಾಗಿರಬೇಕು. ಅದಕ್ಕೆ ಪ್ರದ್ಯುಮ್ನ ಜ್ಞಾನಪ್ರದ ಅಜ್ಞಾನಿಗಳಿಗೆ ಜ್ಞಾನ ಕೊಡೋದಿಲ್ಲ, ಎರಡು ಆಗತ್ತೆ. ಸಂಕರ್ಷಣ ಅಜ್ಞಾನ ಇರುವಂತೆ, ಕೆಲವರಿಗೆ ಅಜ್ಞಾನ ಇರುವಂತೆ ಮಾಡ್ತಾನೆ, ನಮ್ಗೆ ಅಜ್ಞಾನವನ್ನ ತೆಗೆಯದ. ಅಜ್ಞಾನದಲ್ಲಿ ನಾವು ಯಾಕೆ ಇದ್ದೀವಿ, ಭಾವರೂಪ ಅಜ್ಞಾನದಲ್ಲಿ ಯಾಕೆ ಇದ್ದೀವಿ ಅಂದ್ರೆ ಸಂಕರ್ಷಣನ ಪ್ರೇರಣೆಯಿಂದ ಸಂಕರ್ಷಣದ್ ಮಾಡ್ತಾನೆ. ಸೊ ಸಂಕರ್ಷಣ ವಾಸುದೇವ ಅಂಬವನು ಯಾವುದು ಯಾವುದು ಅಂದ್ರೆ ಆಚ್ಛಾದನ. ಇಲ್ಲಿ ಎರಡು ಮಾಡ್ತಾನೆ, ಆಚ್ಛಾದನ ಮಾಡಿ ಇಟ್ಟಿರ್ತಾನೆ. ದೇವರು ಕಾಣದಂತೆ ವಸು ಆಚ್ಛಾದನೆ ಅಂತ ಹೇಳ್ತಾರೆ, ಮುಚ್ಚಿ ಇರುವಂತೆ. ಆ ದೇವರು ನಮ್ಮ ಬಿಂಬರೂಪಿ ನಮಗೆ ಕಾಣದಂತೆ ಮುಚ್ಚಿ, ಬಿಂಬರೂಪಿ ಮಾತ್ರ ಇಲ್ಲ, ನಾವು ಕೆಲಸಗಳು ಏನೇನು ಮಾಡ್ತಾ ಇದ್ದೀವೋ ಯಾವಾಗ್ಲೂ ದೇವರ ನೆನಪು ಬಾರದೆ ಮುಚ್ಚಿ ಇಟ್ಟಿರ್ತಾನೆ ವಾಸುದೇವ. ಅವನು ಬಂಧಕ, ನಾರಾಯಣ ಮೋಕ್ಷಪ್ರದ. ಸೊ ಹೀಗೆ ಬ್ರಹ್ಮ ವಿಷ್ಣು ಶಿವ ಮತ್ತು ಈ ಐದು ರೂಪಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ಇದು ಬನ್ನಂಜಾಚಾರ್ಯ ಬಂದು ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ಇದು ಕೊಟ್ಟಿದ್ದಾರೆ. ಹೀಗೆ ಅವರು ಎಲ್ಲ ಸೆಟ್ ಆಫ್ ನಾಲ್ಕು ಸೆಟ್ ಆಫ್ ಎಂಟು ರೂಪಗಳನ್ನು ಕೊಟ್ಟಿದ್ದಾರೆ. ಇದು ಒಂದು ಮುಖ, ಬಟ್ ಯು ಕ್ಯಾನ್ ಆಲ್ಸೋ ಅದರ್ ಕಾಮೆಂಟ್ರೀಸ್ ಅಲ್ಲಿ ನೋಡುವಾಗ ಸ್ಟ್ರೈಟ್ ಫಾರ್ವರ್ಡ್ ಆಗ ನಮ್ಗಿರುವಂತ ಇದು ಅಕಾರ ಉಕಾರ ಮಕಾರ ಇದು ಆಗತ್ತೆ. ಸ್ಟ್ರೈಟ್ ಫಾರ್ವರ್ಡ್ ಮೀನಿಂಗ್ ಬೇಕಂದ್ರೆ ನಮಗೆ ಪರಿಚಿತವಾದಂತ ಅವಸ್ಥೆಗಳನ್ನ ಇಟ್ಟುಕೊಂಡು ವಿಶ್ವಾದೇಶ ಪ್ರಾಜ್ಞಾತುರ್ಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದನ್ನ ಇಟ್ಕೋಬಹುದು. ದರ್ ಇಸ್ ನಥಿಂಗ್ ರಾಂಗ್ ಇನ್ ದಟ್, ಯಾಕಂದ್ರೆ ನಮ್ಗೆ ದಟ್ ಈಸ್ ಹೌ ನಮ್ಗೆ ಚಕ್ರಾಬ್ಜ ಮಂಡಲದಲ್ಲಿ ಇದೆ. ಓನ್ಲಿ ಡಿಫರೆನ್ಸ್ ಯು ಹ್ಯಾವ್ ಟು ನೋಟ್ ಇಟ್, ಚಕ್ರಾಬ್ಜ ಮಂಡಲದಲ್ಲಿ ಔಟ್ ಸೈಡ್ ಇನ್ನು ಲಿಂಗ ದೇಹ ಎಕ್ಸ್ಪ್ಯಾಂಡ್ ಆಗಿ ಆಲ್ಮೋಸ್ಟ್ ಅನಿರ್ದ್ಧ ಸ್ಥೂಲ ದೇಹಕ್ಕೆ ಬಂದಾಗ ಇರುವಂತ ಪಿಕ್ಚರ್ ಅದು. ಇದು ಇರೋದು ಶುರುಲಿ ನಮ್ಗೆ ಲಿಂಗ ದೇಹದಿಂದ ಆಗತ್ತೆ ಅಂಬೋದನ್ನ ಇಲ್ಲಿ ಬರ್ತಾ ಇದ್ದಾರೆ. ಆ ಜೀವ ಒಳಗೆ ನಾವು ನೋಡಿದ್ದೀವಲ್ಲ ಅದು ಹೇಗೆ ಬಂದ ಆ ಒಂದು ಸ್ಥಿತಿಯನ್ನೇ ಇರ್ತಾನೆ. ಸೃಷ್ಟಿ ಸ್ಥಿತಿ ಎಲ್ಲವೂ ನಮ್ಮನ್ನ ಬಂಧನದಲ್ಲಿ ಇರುವಂತೆ ಹೇಗೆ ಮಾಡ್ತಾನೆ ಅಂಬೋದು. ಸೊ ಇಟ್ ಇಸ್ ವೆರಿ ಸ್ಟಾರ್ಟ್ ಆಫ್ ಸೃಷ್ಟಿಯ ನಮ್ಗೆ ಆ ಒಂದು ಅಸೃಜ್ಯದಿಂದ ಸೃಜ್ಯಕ್ಕೆ ಬರೋ ಆ ಸ್ಥಿತಿ. ಆವಾಗ ಲಿಂಗದೇಹ ಮಾತ್ರ ಲಿಂಗದೇಹದಲ್ಲಿ ಆವಾಗಲೇ ಸ್ವಲ್ಪ ಆ ಒಂದು ಅಭಿಮಾನ ಹುಟ್ಟಲಕ್ಕೆ ಆವಾಗಲೇ ಶುರು ಮಾಡ್ತಾನೆ ವಿರಜ. ಐ ಮೀನ್ ದೇವರು ಆ ಶುಭ ಸ್ವೇದ ರೂಪದಿಂದ ಬಂದು ಬಂಧನ ಕೊಟ್ಟು ಮಾಡುವಂತ ಅಲ್ಲಿಂದ ಇಲ್ಲಿ ತರ್ತಾ ಇದ್ದಾರೆ. ಇವಾಗ ಅಸಿಲ್ಲಿಂದ ಲಿಂಗ ದೇಹದಲ್ಲೇ ಇದ್ದೀವಿ. ಸೊ ಇಲ್ಲಿ ವಿಶ್ವಾದ್ ಎಂಟು ರೂಪ, ಬಿಕಾಸ್ ಸಿಕ್ಸ್ತ್ ಪದ್ಯದಿಂದ ಸಿಕ್ಸ್ತ್ ಸಂಧಿಯಿಂದ ಇಲ್ಲಿ ಬರಬೇಕು. ವಿಶ್ವಾದಿ ಎಂಟು ರೂಪವನ್ನ ಒಂಬತ್ತರಿಂದಲೇ ಪೆಚ್ಚಿಸಲು ಅಂತ ಹೇಳ್ತಾರೆ. ಏನು ಒಂಬತ್ತು ಅಂದ್ರೆ ಈ ಒಂದು ಓಂಕಾರ ವಾಚ್ಯನಾದ ಪ್ರಣವ ಪ್ರತಿಪಾದ್ಯನಾದಂತ ಭಗವಂತ. ಪ್ರಣವ ಅಂದ್ರೆ ನಾವು ಎಲ್ಲವೂ ಈ ಎಂಟನ್ನು ನಾವು ತಕೊಂಡಿದ್ದೀವಿ. ಪ್ರಣವದ ಎಂಟು ಸೇರಿ ಪ್ರಣವ ಆಯಿತು. ಈ ಎಂಟನ್ನು ತಕೊಂಡಿದ್ವಿ, ಎಂಟಲ್ಲಿ ಇರುವಂತ ಈ ಭಗವಂತನ ರೂಪಗಳು, ಈ ರೂಪಗಳನ್ನ ನಾವು ತಿಳ್ಕೋಬೇಕು. ಇವಾಗ ಒಂದು ವ್ಯತ್ಯಾಸ ಏನ್ ಮಾಡಿದ್ದೀವಿ ಅಂದ್ರೆ ಇದು ನಾವು ಇವಾಗ ಪ್ರೀವಿಯಸ್ ಪದ್ಯ ಮೂರನೇ ಪದ್ಯದಲ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ಧ್ಯಾನ, ಇದು ಎಲ್ಲವೂ ಧ್ಯಾನಕ್ಕೆ ಸಂಬಂಧಪಟ್ಟದ್ದು. ಈ ಧ್ಯಾನದಲ್ಲಿ ಆ ಪೆಟಲ್ಸ್ ನೀವು ಇಟ್ಕೊಂಡಿದ್ದೀರಾ, ಜೀವ ಇದ್ದಾನೆ, ಆ ಬಿಂಬರೂಪ ಭಗವಂತ ಇದ್ದಾನೆ, ಜೀವ ಇದ್ದಾನೆ, ವಾಯುದೇವರು ಇದ್ದಾರೆ, ಆ ಮೂಲೇಶ ಇದ್ದೇ ಇದ್ದಾನೆ, ಆ ಮೂಲೇಶ ಇದ್ದಾನಲ್ಲ ಅಲ್ಲಿಂದ ಆ ಜೀವ ನಿಂತಿದ್ದಾನಲ್ಲ ಜೀವನನ್ನ ಆ ಒಂದೊಂದು ಅವಸ್ಥೆಯಲ್ಲಿ ಅವನು ಇಲ್ಲಿ ದೇಹ ಲಿಂಗ ದೇಹ ಸಹಿತವಾಗಿ ಜೀವ ಅಲ್ಲಿ ಬಿದ್ದಿದ್ದಾನಲ್ಲ ಅವನು ಮೂಲೇಶ ಇಟ್ಟುಕೊಂಡು ಆ ಅಷ್ಟದಳ ಇವಾಗ ಒಂದು ಸುತ್ತು ಆ ಒಂದು ಪೀಠ ಇದೆಲ್ಲ ಪೀಠಕ್ಕೆ ಸ್ವಲ್ಪ ಮೇಲೆ ಬಂದರೆ ಆ ಎಂಟು ದಳಗಳು ಕಾಣಿಸುತ್ತೆ. ಈ ಎಂಟು ದಳಗಳಲ್ಲಿ ಇಟ್ಟುಕೊಳ್ಳಿ, ಆ ಎಂಟು ದಳಗಳಲ್ಲಿ ಇವಾಗ ನೋಡಬೇಕು. ಈ ಎಂಟು ದಳಗಳಲ್ಲಿ ಈ ರೂಪಗಳನ್ನ ಓಂಕಾರ ಪ್ರಣವದ ಎಂಟು ರೂಪಗಳನ್ನ ಇಲ್ಲಿ ಇಟ್ಟುಕೊಳ್ಳಿ. ನೀವು ಇಲ್ಲಿ ಇಟ್ಟುಕೊಂಡು ಇದು ಹೇಗಿದು ಆಗ್ತಾ ಇದೆ ಅಂದ್ರೆ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ಈ ಎಂಟು ರೂಪಗಳು ಜಸ್ಟ್ ಎಂಟು ರೂಪಗಳು ಮಾತ್ರ ಇಲ್ಲ. ಲಿಂಗದೇಹದಿಂದ ಅಲ್ಲಿ ಆವರಣ ಲಿಂಗದೇಹದಲ್ಲಿ ಸತ್ವ ಆವರಣ ರಜೋ ತಮ ಆವರಣಗಳಿದೆ ಅದೆಲ್ಲ ನೋಡಿದ್ದೀವಿ. ಆ ಆರನೇ ಸಂಧಿಯಿಂದ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ ಎಲ್ಲವೂ ಮಾಡಿದ್ರೆ ಅಲ್ಲಿ ಇರುವಂತ ತತ್ವಗಳಿದೆ. ಬಿಕಾಸ್ ಲಿಂಗದೇಹದಲ್ಲಿ 16 ಕಲೆಗಳಿದೆ ಅಂದ್ರೆ ಎಲ್ಲಾ ತತ್ವಗಳು 16 ಅಂದ್ರೆ ಎಕ್ಸ್ಪ್ಯಾಂಡ್ ಆದ 24 ಆಗತ್ತೆ. ಅದರಲ್ಲಿ ಇರುವಂತ ಕಲೆಗಳು ಇದೆ. ಕಲೆಗಳಲ್ಲಿ ಮುಖ್ಯವಾಗಿ ಬಿಕಾಸ್ ವಿ ಆರ್ ಅಟ್ ದ ಅರ್ಲಿ ಸ್ಟೇಜ್, 24 ಅದಕ್ಕೆ ತಕೊಳ್ಳೋದಿಲ್ಲ, ಅರ್ಲಿ ಸ್ಟೇಜ್ ಅಲ್ಲಿ ಇಲ್ಲಿ ಇದ್ದೀವಿ. ಸೊ ಇಲ್ಲಿ ಇಲ್ಲಿ ಮೆಲ್ಲಗೆ ಒಂದೊಂದು ಉಪಚಯ ಆಗಬೇಕು ಅಂದ್ರೆ ದೇವರು ಏನ್ ಮಾಡ್ತಾನೆ, ಒಂಬತ್ತು ತಗೊಂಡಿದ್ದಾನೆ. ಈ ಒಂಬತ್ತು ಹೇಗೆ ಅಂದ್ರೆ ಪ್ರಕೃತಿ ಅಷ್ಟದ ಅಂತ ಕೃಷ್ಣ ಏಳನೇ ಗೀತೆಯಲ್ಲಿ ಏಳನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಕೃಷ್ಣ. ಸೊ ಅಲ್ಲಿ ಅಷ್ಟದ ಅಂತ ಹೇಳುವಾಗ ಅಲ್ಲಿ ಏನ್ ಮಾಡಿದ್ದಾನೆ ಕೃಷ್ಣ ಅಂದ್ರೆ, ಅಲ್ಲಿ ಮಹತ್ತತ್ವವನ್ನ ಸೇರಿಸ್ಕೊಂಡಿಲ್ಲ. ಪ್ರಕೃತಿ ಅಂತ ಹೇಳಿ, ಪ್ರಕೃತಿ ಅಂದ್ರೆ ಈ ಅವ್ಯಕ್ತ ತತ್ವ, ಈ ಲಿಂಗದೇಹ ಹೊರಗಡೆ ಇರುವಂತ ಮೂಲ ಪ್ರಕೃತಿ ಒಂದಾದ್ರೆ, ಇವಾಗ ಲಿಂಗದೇಹದಲ್ಲಿ ಇದ್ದೀವಿ, ಈ ಲಿಂಗದೇಹದಲ್ಲಿ ಇರುವಂತ ಈ ಒಂದು ಅವ್ಯಕ್ತ ತತ್ವ ಇದ್ದೇ ಇದೆ. ಈ ಪ್ರಕೃತಿ ವಿಸ್ತಾರ ಆಗುತ್ತೆ. ಇವಾಗ ಸೃಷ್ಟಿಯಲ್ಲಿ ತಂದಿದ್ದಾನೆ, ಸೊ ಇದು ಇವಾಗ ವಿಸ್ತಾರ ಆಗ್ಲಿಕ್ಕೆ ಶುರು ಆಗುತ್ತೆ. ದಟ್ಸ್ ವೈ ಅವ್ಯಕ್ತ ತತ್ವವನ್ನ ಇಲ್ಲಿ ಕೌಂಟ್ ಮಾಡಿಲ್ಲ. ಅದು ಆಲ್ರೆಡಿ ಇಸ್ ದೇರ್, ಲಿಂಗದೇಹದಲ್ಲಿ ಅದು ಇಸ್ ಆಲ್ರೆಡಿ ದೇರ್. ಅದು ಮೆಲ್ಲಕ ವ್ಯಕ್ತ ಆಗ್ತಾ ಬರುತ್ತೆ. ಹೇಗೆ ವ್ಯಕ್ತ ಆಗತ್ತೆ ಅಂದ್ರೆ, ಅಲ್ಲಿ ಅವರಿಗೆ ಮಹತ್ತತ್ವವನ್ನು ಅಹಂಕಾರ ರಾಯರು ಹೇಳ್ತಾರೆ, ಯಾಕೆ ಎಂಟು ಹಾಗೆ ಒಂಬತ್ತಿರಬೇಕಲ್ಲ ಅಂದ್ರೆ, ಅಲ್ಲಿ ಹೇಳ್ತಾರೆ ಒಂಬತ್ತಿಲ್ಲ. ಯಾಕೆ ಅಂದ್ರೆ ಮಹತ್ತತ್ವ ಅಹಂಕಾರ ತತ್ವದ ಜೊತೆಲಿ ಕೂಡಿಸ್ಬಿಟ್ಟಿವಿ ನಾವು ಅಂತ, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಹಂಕಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ನಾವು ತಗೊಳ್ಳೋವಾಗ ಏನ್ ಇದು ಒಂಬತ್ತೊಂಬುದನ್ನ ಒಂದೊಂದು ಕಾಮೆಂಟ್ ಇಲ್ಲಿ ಒಂದೊಂದು ರೀತಿಯಾಗಿದೆ. ನಾನು ಇದನ್ನ ಇಟ್ಕೊಂಡಿದ್ದೀನಿ, ಉಳಿದದ್ದು ಹೇಳ್ತೀನಿ. ಈ ಒಂಬತ್ತು ಹೇಗ್ ಮಾಡಿದ್ದೆ ಅಂದ್ರೆ, ಪ್ರಕೃತಿ ಅಷ್ಟದ ಅಂತ ಹೇಳಿದ್ದು ಎಲ್ಲ ಇಟ್ಟುಕೊಂಡು ಅದು ಜೊತೆಯಲ್ಲಿ ಈ ಅಹಂಕಾರದಿಂದ ಎಕ್ಸ್ಪ್ಯಾಂಡ್ ಮಾಡಿ ಮಹತ್ತತ್ವ ತರೋದು, ಅಷ್ಟೇ ವ್ಯತ್ಯಾಸ. ಐದು ಪಂಚಭೂತಗಳು ಇದ್ದೇ ಇದೆ, ಐದು ಪಂಚಭೂತಗಳು, ಅದು ಜೊತೆಯಲ್ಲಿ ಮನಸ್ಸು ಬುದ್ಧಿ ಅಹಂಕಾರ ಮಹತ್ತತ್ವ, ಹೀಗೆ ತಗೊಂಡ್ರೆ ಒಂಬತ್ತು ಆಗತ್ತೆ. ಅವ್ಯಕ್ತ ತತ್ವ ಯಾಕಿಲ್ಲ ಅಂದ್ರೆ, ಇದು ಯಾರು ಆಲ್ರೆಡಿ ಇದೆ, ಈ ಸೃಷ್ಟಿಯಿಂದ ಬಂದಿದೆ ಅವ್ಯಕ್ತ ತತ್ವ, ಲಿಂಗದೇಹದಲ್ಲೇ ಇದೆ. ಇದನ್ನ ವಿಸ್ತಾರ ಮಾಡ್ತಾ ಇದ್ದಾನೆ ದೇವರು. ಸೊ ಇದು ಹೇಗೆ ವಿಸ್ತಾರ ಮಾಡ್ತಾನಂದ್ರೆ, ಇದು ದೇವರ ರೂಪ ಎಲ್ಲಾ ಕಡೆನೂ ಇದೆ, ಅದು ವ್ಯಾಪ್ತಿ ಸಂಧಿಯಲ್ಲಿ ನಾವು ಚಂದಾಗಿ ನೋಡಿದೀವಿ. ಇದು ಏನ್ ಮಾಡ್ತಾನಂದ್ರೆ, ಕಾರ್ಯೋನ್ಮುಖತ್ವ ಅಂದ್ರೆ ಆ ಕಾರ್ಯ ಆಗುವಂತೆ ಮಾಡುವಂತ ರೂಪಗಳು ಅಷ್ಟೇ. ದೇವರ ರೂಪ ಒಂದು ರೂಪಗಳು, ಅನಂತ ರೂಪ ಎಲ್ಲಾ ಕಡೆ, ಆ ರೂಪದ ಕಾರ್ಯ ಶುರು ಆಗತ್ತ ಅಷ್ಟೇ. ಆ ರೂಪದ ಕಾರ್ಯ ದೇವ ಆ ಬಿಂಬ ರೂಪದಿಂದ ಬಿಂಬ ಅಲ್ಲಿ ಬಂದು ಅವ್ರ ಜೊತೆಲಿ ಕನೆಕ್ಷನ್ ಕೊಟ್ಟು ಆ ತತ್ವಾಭಿಮಾನಿ ದೇವತೆಗಳು ಎಲ್ಲೆಲ್ಲಿ ಯಾವ್ಯಾವ ತತ್ವಾಭಿಮಾನ ದೇವತೆಗಳು ಅಲ್ಲಲ್ಲಿ ಕೊಡ್ತಾನೆ ಅವನು. ಸೊ ಫಸ್ಟ್ ಅವನ ರೂಪಗಳನ್ನು ಅವನು ಪ್ರಕಟ ಮಾಡ್ತಾನೆ. ಪ್ರಕಟ ಮಾಡೋದು ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ, ಆ ಕಾರ್ಯ ಮಾಡುವಂತ ಕಾಲ ಬಂದಿದೆ. ಆ ರೂಪ ತಾಳಿದ್ರೆ ಅದು ಒಂದು ಬರತ್ತಲ್ಲ, ರಾಮದೇವರು ತಮ್ಮ ಬಾಣವನ್ನ ಇಟ್ಟಿದ್ದಾಗ ಈಸ್ ಅ ಟಾರ್ಗೆಟ್ ಅಂತ ಅಲ್ಲಿ ಹೇಳ್ತಾರೆ. ರಾಮದೇವರಿಗೆ ಬಾಣ ಎಲ್ಲ ಇದ್ರು, ದಟ್ ಒಂದು ಕಾರ್ಯ ಆಗಬೇಕಾಗಿದೆ ಅಂತ ಹೇಳ್ತಾರಲ್ಲ, ಹಾಗೆ ದೇವರಲ್ಲಿ ವಿಕಾರವೇ ಇಲ್ಲ, ಆ ಕಾರ್ಯ ವ್ಯಕ್ತ ಆಗತ್ತೆ. ಸೊ ಹಾಗೆ ಈ ಎಂಟು ರೂಪಗಳು, ಈ ಪ್ರಣವದ ಎಂಟು ರೂಪಗಳು, ಆ ಭಗವಂತ ಏನ್ ಮಾಡ್ತಾನೆ, ಆ ಪ್ರಣವ ಇಸ್ ದ ಬೀಜ ಫಾರ್ ಎವ್ರಿಥಿಂಗ್, ಇಟ್ಸ್ ಲೈಕ್ ಎ ಕಂಡೆನ್ಸ್ಡ್ ಕ್ಯಾಪ್ಸ್ಯೂಲ್ ಆಗಿದೆ. ಅದಲ್ಲಿ ಈ ಒಂದೊಂದಲೇನು ವ್ಯಕ್ತ ಮಾಡುತ್ತಾನೆ. ಒಂಬತ್ತು ತತ್ವಗಳಲ್ಲಿ ನಿಂತು, ಒಂಬತ್ತು ತತ್ವಗಳೆಂದ್ರೆ ಈ ಜಡ ಐದು ಪಂಚಭೂತಗಳು, ಮನಸ್ಸು ಬುದ್ಧಿ ಅಹಂಕಾರ ಮಹತ್ತತ್ವ. ಇಲ್ಲಿ ಒಂದೊಂದಿಲಿನೂ ಈ ಎಂಟು, ಸೊ ನೈನ್ ಆಯ್ತು, ನೈನ್ ಇರಲಿನ ಒಂದೊಂದಿಲಿನ ಓಂಕಾರ ಎಲ್ಲ ಕಡೆ ಪರ್ವೇಡ್ ಆದ್ರೂ ಅದು ವ್ಯಕ್ತ ಆಗತ್ತೆ. ಸೊ ಒಂದೊಂದಿಲಿನೂ ಆಗೋವಾಗ ಇಟ್ ಮಲ್ಟಿಪ್ಲೈ ಆಗಿ ಅದು ಬರತ್ತೆ, ಒಂದೊಂದು ಇಟ್ ಹೊರಗೆ ಬರತ್ತೆ. ಸೊ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ವಿಶ್ವಾದ್ ಎಂಟು ರೂಪೊಂಬತ್ತರಿಂದಲೇ ಪೆಚ್ಚಿಸಲು ಎಪ್ಪತ್ತೆರಡು ಆಯ್ತು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಎಪ್ಪತ್ತೆರಡು ಆಗತ್ತೆ. ಈ ಎಪ್ಪತ್ತೆರಡು ಏನ್ ದೇವ್ರು ಮಾಡಿದ್ದಾನೆ, ಎಪ್ಪತ್ತೆರಡು ಆದ ಮೇಲೆ ಈ ಎಪ್ಪತ್ತೆರಡಲ್ಲಿ ಒಂದೊಂದಿನೂ ನಾವ್ ಯಾವಾಗ್ಲೂ ಆ ಕಿರಣದ ಸೂರ್ಯ ಸೆಂಟರ್ ಪೋರ್ಷನ್ ನಾವು ತಕೊಂಡ್ರೆ, ನಮ್ಮ ಹೃದಯ ಕಮಲ ಅಂತ ಅದು ತಕೊಂಡ್ರೆ ನಮ್ಗೆ ಏನಾಗತ್ತೆ ಅಂದ್ರೆ, ಅಲ್ಲಿ ನಮ್ಗೆ ಸೂರ್ಯನ ಕಿರಣಗಳು ಸೃಷ್ಟಿಗೆ ಬಂದಾಗ ಅದು ವ್ಯಕ್ತ ಆಗತ್ತೆ. ಸೊ ಸಾವಿರ ರೂಪಗಳು ಇದ್ದೇ ಇದೆ, ಸಾವಿರ ಕಿರಣಗಳು ಇದ್ದೇ ಇರುತ್ತೆ. ಸೊ ಒಂದೊಂದಿನ ನಿಮ್ಗೆ ಸಾವಿರ 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 ಬರ್ಲಕ್ಕೆ ಶುರು ಆಗತ್ತೆ. ಸೊ ದಟ್ಸ್ ಹೌ ಇದು, ದಿಸ್ ಇಸ್ ಒನ್ ವೇ ಆಫ್ ಸೇಯಿಂಗ್ ಒಳಗಿಂದ ಬರುವಂತದ್ದು. ಸೊ 72,000 ಆಗತ್ತೆ ಅಂತ ಇಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಮತ್ತೆ ವಿಶ್ವದ ಎಂಟು ರೂಪ ಒಂಬತ್ತರಿಂದಲೇ ಪೆಚ್ಚಿಸಲು ಎಪ್ಪತ್ತೆರಡು ರೂಪಗಳ ಅಹವು ಒಂದೊಂದು ಸಾಹಸ್ರ. ಸೊ 72 ರೂಪಗಳು ಇಂಟು ಮಲ್ಟಿ ಒಂದೊಂದು ತೌಸಂಡ್ ತೌಸಂಡ್ ಒಂದು ಒಂದು 72 ಅಲ್ಲಿ ಈಚ್ ಒನ್ ಇಸ್ ತೌಸಂಡ್ 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 ಅಂದ್ರೆ 72,000. ಸೊ ಒಂದು ಸಾಹಸ್ರ ಪೃಥ್ ಪೃಥಕ್ ನಾಡಿಗಳೊಳಗೆ ಇದೆಲ್ಲ ಪೃಥಕ್ ಪೃಥಕ್ ಒಂದೊಂದು ನಾಡಿ ಇಷ್ಟು ನಾಡಿಗಳು. ಸೊ ಇಟ್ ಇಸ್ ಆಕ್ಚುಲಿ 72,000. ಇದು 72,000 ಆಗಿದೆಲ್ಲ, ಈ 72,000 ನೆಕ್ಸ್ಟ್ ಲೇಯರ್ ಲಿ ಏನಾಗುತ್ತೆ ಅಲ್ಲೇ ನಾಡಿಗಳು ಇರುತ್ತೆ. ಸೊ ಆ ನಾಡಿಗಳಲ್ಲಿನೂ ಇದು ವ್ಯಕ್ತ ಆಗ್ಲಕ್ಕೆ ಶುರು ಆಗತ್ತೆ ಅಂತ ನಾಡಿಗಳಲ್ಲೇ ಸರ್ವೋ ನಾಡಿಗಳ ಸಾಹಸ್ರ ಪೃಥ್ ಪೃಥಕ್ ಇಂಡಿವಿಜುವಲ್ ಈಚ್ ನಾಡಿ ಈಚ್ ಈಚ್ ಅಂಡ್ ಎವ್ರಿ ನಾಡಿ ಸ್ಟಾರ್ಟ್ಸ್ ಕಾರ್ಯ ಆಗ್ಲಕ್ಕೆ ಶುರು ಆಗ ಪೃಥ್ ಪೃಥಕ್ ನಾಡಿಗಳೊಳಗೆ ಅಲ್ಲಿ ಸರ್ವೋತ್ತಮನ ತಿಳಿ ಎಂದು. ಸರ್ವೋತ್ತಮ ಆ ನಾಡಿಗಳಲ್ಲಿ ಏನಿದೆ ಅಂದ್ರೆ ಸರ್ವೋತ್ತಮ ನಾಡಿ, ನಾಡಿಯ ಆಕಾರ ನಾಡಿ ಒಳಗೆ ಸರ್ವೋತ್ತಮ ಭಗವಂತ ಇದ್ದಾನೆ ಅಂತ ತಿಳಿ ಎಂದು ಭೀಷ್ಮನು ಬಿತ್ತರಿಸಿದನು ಧರ್ಮ ತನಯಗೆ ಶಾಂತಿ ಪರ್ವತದಲ್ಲಿ. ಅಂದ್ರೆ ಶಾಂತಿ ಪರ್ವತ ಹೋಗಿ ನಾವು ನೋಡಿದ್ರೆ ಶಾಂತಿ ಪರ್ವತದಲ್ಲಿ ಎಲ್ಲಿ ಈ ನಾಡಿಗಳು ವಿಶ್ವಾದ್ಯಂತ ರೂಪಗಳು ಎಲ್ಲಿ ಬಂದಿದೆ ಅಂದ್ರೆ ಅಲ್ಲಿ ಅಲ್ಲಿ ಏನ್ ಅರ್ಥ ಅಲ್ಲಿ ಹೇಳ್ತಾರಂದ್ರೆ ವಿಷ್ಣು ಸಹಸ್ರನಾಮ ಅಲ್ಲಿ ಹೇಳಿದ ಅಂತ ಇದೆ. ವಿಷ್ಣು ಸಹಸ್ರನಾಮ ಹೇಳಿದ ಭೀಷ್ಮ ವಾಚ ವಿಷ್ಣು ಸಹಸ್ರನಾಮ ಹೇಳಿದ ಅಂತ ಆ ವಿಷ್ಣು ಇಲ್ಲಿ ಏನ್ ಹೇಳ್ತಾರ ಭೀಷ್ಮ ಹೇಳಿದ್ದೇನು ಸರ್ವೋತ್ತಮನ ತಿಳಿ ಎಂದು ಭೀಷ್ಮನು ಬಿತ್ತರಿಸಿದ ಏನು ಪೃಥ್ ಪೃಥಕ್ ನಾಡಿಗಳೊಳಗೆ ಒಂದೊಂದು ನಾಡಿಯಲ್ಲಿ ಒಂದೊಂದು ಸೊ ಅವನು ಹೇಳಿದ ಸಾವಿರ ಹೆಸರುಗಳನ್ನ ಅವನು ಹೇಳಿದ್ದಾನೆ ಭೀಷ್ಮ ಸಾವಿರ ಹೆಸರುಗಳನ್ನ ಅದನ್ನ ಹೇಳಿದ್ದಾನಲ್ಲ ವಿಷ್ಣು ಸಹಸ್ರನಾಮ ಈ ಸಹಸ್ರನಾಮ ಒಂದೊಂದು ಒಂದೊಂದು ಬೃಹತೀ ರುಕ್ಕಗಳಿಗೆ ಸಂಬಂಧಪಟ್ಟದು. ಅದೇ ನಾವು ಸಾಕಷ್ಟು ಸತಿ ನೋಡಿದ್ವಿ ಬೃಹತಿ ಸಹಸ್ರ ಬೃಹತಿ ಮೀಟರ್ 36 ಅಕ್ಷರಗಳಿದೆ. 36 ಅಕ್ಷರಗಳು ಒಂದು 36 ಅಕ್ಷರಗಳು ಇರುವಂತ ಸಾವಿರ ರುಕ್ಕುಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಓವರ್ ಆಲ್ ಏನಾಗತ್ತಂದ್ರೆ ಒಂದೊಂದು ಅಕ್ಷರನು ಆನ್ ಅನ್ ಆವರೇಜ್ ಏನಾಗತ್ತಂದ್ರೆ ಒಂದೊಂದು ಅಕ್ಷರವು ಎರಡು ಸ್ವರ ವ್ಯಂಜನ ಸೇರಿ ಸೇರಿ ಬರುತ್ತೆ. ಸೊ ಅದಕ್ಕೆ 36 × 272 ಆಗತ್ತೆ. 1000 ರುಕ್ಕುಗಳಿದೆ. ಈ 1000 ರುಕ್ಕುಗಳಿಗೆ ಇದು ಮಲ್ಟಿಪಲ್ ಮಾಡಿದ್ರೆ 72,000 ಬರುತ್ತೆ. ಸೊ ಒಂದು ರುಕ್ ಅಂತ ತಕೊಂಡಾಗ ಆ ರುಕ್ ಯಾವುದನ್ನು ಹೇಳುತ್ತೆ ಆ ರುಕ್ಕಿನಿಂದ ಆ ರುಕ್ಕುಗಳಿಗೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಭಗವಂತನ ರೂಪ ಇದೆ. ಒಂದೊಂದು ಅಕ್ಷರದಲ್ಲಿ ಇರುವಂತಹ ಸ್ವರ ವ್ಯಂಜನ ಅದಕ್ಕೇನೋ ಭಗವಂತ ರೂಪ ಇದೆ. ಅದೆಲ್ಲ ನಮ್ಗೆ ಏನು ಹೇಗೆ ಅಷ್ಟು ಗೊತ್ತಿಲ್ಲ ನಮ್ಗೆ. ಬಟ್ ಓವರ್ ಆಲ್ ನಮ್ಗೆ ಏನಾಗತ್ತೆ ಆ ಇಡೀ ರುಕ್ ಇಷ್ಟು ತಿಳ್ಕೊಂಡ್ರೆ ಆಯ್ತು ಆ ಇಡೀ ರುಕ್ ಆ ಒಂದು ಇಡೀ ರುಕ್ಕಿನಿಂದ ಪ್ರತಿಪಾದ್ಯನಾದಂತ ಅಖಂಡ ರೂಪ ಒಂದಿದೆ. ಖಂಡಖಂಡ ರೂಪ ಒಂದೊಂದು ಅಕ್ಷರ ಒಂದೊಂದು ಸ್ವರ ವ್ಯಂಜನ ಅದೆಲ್ಲ ಖಂಡಖಂಡ ಇದೆ. ಅಖಂಡವಾದ ಅಂದ್ರೆ ಪ್ರತಿಪಾದ್ಯ ರೂಪ ಅಂದ್ರೆ ಆ ಬೃಹತಿ ಮಂತ್ರ ಬೃಹತಿ ರುಕ್ಕನ್ನ ಕೇಳಿದ್ದಾಗೆ ಅಲ್ಲಿ ಕಾಣುವಂತ ದೇವರು ಅಂತ ಮಾತ್ರ ಅಲ್ಲ ಪ್ರತಿಪಾದ್ಯ ರೂಪ ಅಂದ್ರೆ ಅವನು ನಮ್ಗೆ ಫಲದಾಯ ಫಲವನ್ನ ಕೊಡುವಂತ ರೂಪ ನಮ್ಗೆ ಪ್ರಸಾದವನ್ನ ಕರುಣಿಸುವಂತ ರೂಪ ದ ಥಾಟ್ ವಿ ವಾಂಟ್ ಆ ರೂಪ ಯಾವುದು ಅಂತ ಅದಕ್ಕೆ ಪ್ರತಿಪಾದ್ಯ ರೂಪ ಅಂತ ಹೇಳ್ತಾರೆ. ಸೊ ಆ ಪ್ರತಿಪಾದ್ಯ ರೂಪ ಒಂದೊಂದು ತೆಗೆದು ಅದನ್ನ ವಿಶ್ವಂ ವಿಷ್ಣುರ್ವ ಶತ್ಕಾರ ಹೀಗೆ ಹೇಳ್ತಾ ಹೋಗಿದ್ದಾನೆ. ಸೊ ಅದನ್ನ ಅದಕ್ಕೆ ಸೊ ಒಂದೊಂದು ಹೇಳಿದಾಗ ಸರ್ವೋತ್ತಮನ ತಿಳಿ ಎಂದು. ಯಾಕೆ ಸರ್ವೋತ್ತಮನ ತಿಳಿ ಎಂದು ಅಂತ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಬಿಕಾಸ್ ಒಂದೊಂದು ನಾಡಿ ಅಂದ್ರೆ ಒಂದು ಇಲ್ಲಿ ಇಲ್ಲಿ ಮುಂಚೆನು 8 ತತ್ವಗಳು 9 ತತ್ವಗಳು 9 ತತ್ವಗಳು ಇದೆ ಅಂದ್ರೆ 9 ಜಡ ಇದೆ. ಈ ಜಡಕ್ಕೆ ದೇವರು ಏನ್ ಮಾಡಿದ್ದಾನೆ ಸೃಷ್ಟಿ ಕಾಲದಲ್ಲಿ ಈ ಫಸ್ಟ್ ದೇವರು ಈ ಜಡಗಳೆಲ್ಲ ಈ ಜಡ ಪ್ರಾಸೆಸ್ ಇದೆಲ್ಲ ಜಡ ಒಂದೊಂದು ತತ್ವ 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 ಅಂತ ಜಡಗಳು ಅಂದ್ರೆ ಈ ಸತ್ವ ರಜ ತಮ ಗುಣಗಳು ಅಂತ ಇದೆಲ್ಲ ಈ ಶುದ್ಧ ಸತ್ವ ತೆಗೆದುಬಿಟ್ಟು ಶುದ್ಧ ತಮಸ್ಸನ್ನು ಇಟ್ಬಿಟ್ಟು ರಜೋಗುಣದಲ್ಲಿ ಇದು ಸ್ವಲ್ಪ ಅದು ಸ್ವಲ್ಪ ತೆಗೆದು ಈ ರಜೋಗುಣದ ಮೂಲಕವಾದ ಪ್ರಧಾನವಾದ ಸೃಷ್ಟಿ ಈ ರಜೋಗುಣಕ್ಕೆ ಈ ಒಂದು ಇದು ತಮೋ ಗುಣ ಆಡ್ ಮಾಡ್ತಾ ಎಷ್ಟೆಷ್ಟು ಅದು ಒಂದು ವಿಜಯದಾಸರು ತಮ್ಮ ಸೃಷ್ಟಿ ಪ್ರಕರಣ ಸುಳಾದಿಯಲ್ಲಿ ಅದನ್ನ ಒಂದು ಸುಮಾರೊಂದು ಸೃಷ್ಟಿ ಪ್ರಕರಣ ಒಂದು 11-12 ಇರ್ಬೋದು ಮೋಸ್ಟ್ ಆಫ್ ಇಟ್ ಇಸ್ ಎಕ್ಸೆಪ್ಟ್ ಕಾಲ್ ಆಫ್ ಸೆಪರೇಟ್ ಇದೆಲ್ಲ ಕವರ್ ಮಾಡಿದ್ದಾರೆ ಅವರು
ಸೃಷ್ಟಿ ಪ್ರಕರಣದಲ್ಲಿ. ಸೊ ಅಲ್ಲಿ ಬರೋವಾಗ ಅವರು ಇದನ್ನ ಹೇಳ್ತಾರೆ, ಫಸ್ಟ್ ಅವರು ಎಕ್ಸಾಸ್ಟಿವ್ ಆಗಿ ಹೇಳಿದ್ದಾರೆ. ಬರೋವಾಗ ಅವ್ರು ಹೇಗೆ ತಗೊಳ್ತಾರೆ ಅಂದ್ರೆ, ಜಡವನ್ನ ಜಡ ಈ ಸತ್ವ ರಜ ರಜ ಸತ್ವ ಸತ್ವ ಹೇಗೆ ಕಾಂಬಿನೇಷನ್ಸ್ ಅದೆಲ್ಲ ಮೂಲಕವಾಗ ಹೇಗೆ ಬೇಸಿಕಲಿ ಓವರ್ಆಲ್ ಅವ್ರು ಹೇಳೋದು ಮಹತ್ತತ್ವ ಎಂಬುದನ್ನ ಮೂರು ಇದನ್ನ ಸೃಷ್ಟಿ ಮಾಡಿದ. ಮಹತ್ತತ್ವ ಸೃಷ್ಟಿ ಮಾಡಿದ್ದಲ್ಲ ಅಲ್ಲಿ ರಜ ಇದೆ ತಮಸಿದ ಸತ್ವವು ಸರಿ ಇದೆಲ್ಲ ಅದು ಒಂದು ಬ್ರಹ್ಮದೇವರ ಶರೀರ ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ತಮೋಗುಣ ಇದೆಲ್ಲ ಅಲ್ಲಿ ರಜೋಗುಣ ಇದೆ ಅಂದ್ರೆ ಅಲ್ಲಿ ಹೇಳ್ತಾರೆ ಅಲ್ಲಿ ಇರುವಂತ ತಮೋಗುಣ ಅಕಾರ್ಯಕಾರಿ ಅಂದ್ರೆ ಇಟ್ ಡಸ್ ನಾಟ್ ದೇರ್ ಇಸ್ ನಾಟ್ ಇನಫ್ ತಮೋ ಪ್ರಕೃತ ಮೆಟೀರಿಯಲ್ ಟು ಪ್ರವೋಕ್ ಮಾಡ್ಲಿಕ್ಕೆ. ಒಂದು ಹೊರಗಡೆಯಿಂದ ಪ್ರವೋಕಿಂಗ್, ಇನ್ನೊಂದು ಒಳಗಡೆನೆ ಇರಬೇಕು. ಆವಾಗ್ಲೇ ರಿಯಾಕ್ಷನ್ ಒಂದು ಮೆಟಲ್ಸ್ ತಗೊಂಡ್ರೆ ಆವಾಗ್ಲೇ ರಿಯಾಕ್ಟ್ ಆಗತ್ತೆ. ಸೊ ಇಲ್ಲಿ ಹೊರಗೆ ಒಳಗಿರುವಂತ ಮೆಟೀರಿಯಲ್ ಬ್ರಹ್ಮ ವಾಯು ರುಜುಗಳಿಗೆ ಒಂದು ದೇ ಆರ್ ಆಲ್ ಪ್ಯೂರ್ ಇರ್ತಾರೆ. ಹೊರಗಿರುವಂತ ಮೆಟೀರಿಯಲ್ ಆ ಮಹತ್ತತ್ವದಲ್ಲಿ ಅದಕ್ಕೆ ಇಟ್ ಇಸ್ ಸೋ ನೆಗ್ಲಿಜಬಲ್ ಆರ್ ಇಟ್ ಡಸ್ ನಾಟ್ ಹ್ಯಾವ್ ದ ಶಕ್ತಿ ಟು ಕ್ರಿಯೇಟ್ ಇಟ್ಸ್ ಇಫೆಕ್ಟ್ ಅಂತ. ಅಷ್ಟು ನೆಗ್ಲಿಜಿಬಲ್ ಇಟ್ ಇಸ್. ಅದಕ್ಕೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಮಧ್ಯಾಹ್ನ ಸೂರ್ಯ ಇರೋವಾಗ ಒಂದು ಒಂದು ಫೈರ್ ಫ್ಲೈ ಇದ್ರೆ ಇಟ್ಸ್ ಯಾವ ನಂದಾದೀಪ ಎಕ್ಸಾಂಪಲ್ ಬಂದ್ರೆ ಇಟ್ ಡಸ್ ನಾಟ್ ಇವನ್ ಮ್ಯಾಟರ್. ಆ ತರ ಪ್ರಯೋಜನ ರಾಹಿತ್ಯ ಅದು ಕೆಲಸವನ್ನ ಮಾಡಲ್ಲ ಅಂತ ಹೇಳ್ತಾರೆ. ಸೊ ಈ ಮಹತ್ವದಲ್ಲಿ ಒಂದು ಅರ್ಧ ಅಂಶ ತಕೊಂಡು ಅದಕ್ಕೆ ತಮಸ್ಸಿನ ಅಂಶ ಸೇರಿಸಿ ಅಹಂಕಾರ ತತ್ವ ಆಯ್ತು. ಅಹಂಕಾರ ತತ್ವದಲ್ಲಿ ಅರ್ಧ ಅಂಶ ತಕೊಂಡು ಅದನ್ನ ಮೂರು ವಿಭಾಗ ಮಾಡಿ ಒಂದಕ್ಕೆ ಸತ್ವ ಸ್ವಲ್ಪ ಆಡ್ ಮಾಡಿ ಇನ್ನೊಂದಕ್ಕೆ ರಜಸ್. ಹೀಗೆ ಆ ಒಂದು ಜಡ ಸೃಷ್ಟಿಯನ್ನ ಫಸ್ಟ್ ಹೇಳಿ ಆಮೇಲೆ ಏನ್ ಮಾಡ್ತಾರಂದ್ರೆ ವಾಯುದೇವರಿಗೆ ಪ್ರಚೋದನೆ ದೇವರು ಮಾಡಿ, ವಾಯುದೇವರು ಅಂದ್ರೆ ಹಿಂದಿನ ಕಲ್ಪ ವಾಯುದೇವ್ ದಟ್ ಮೀನ್ಸ್ ಈ ಕರೆಂಟ್ ಕಲ್ಪನ ಚತುರ್ಮುಖ ಬರ್ತಾರೆ ಫಸ್ಟ್. ಅವ್ರಿಗೆ ಬಂದು ದೇವರು ಅವ್ರನ್ನ ಆಜ್ಞೆ ಮಾಡಿ ಅವ್ರ ಮೂಲಕವಾಗಿ ಆ ಈ ಕಲ್ಪಕ್ಕೆ ಯಾರ್ಯಾರು ಬರಬೇಕು ಆ ಜೀವಗಳು ಎರಡು ತರ ಜೀವಗಳು ಹಿಂದಿನ ಕಲ್ಪದಲ್ಲಿ ಸಾಧನೆ ಮಾಡಿ ಆ ಪೂರ್ತಿ ಹೊಂದದೇ ಇರುವಂತ ದೇವತೆಗಳು ಗಂಧರ್ವರು ಮುಂತಾದವರು ಅವರು ಮತ್ತು ನಮ್ಮಂತವರು ನಮ್ಮಲ್ಲೆಲ್ಲ ತಕೊಂಡು ಬರ್ತಾರೆ. ಫಸ್ಟ್ ದೇವತೆಗಳ ಸೃಷ್ಟಿ ಹೇಳ್ತಾರೆ. ದೇವತೆಗಳಿಗೆ ವಾಯುದೇವರು ಏನ್ ಮಾಡ್ತಾರಂದ್ರೆ ಒಂದೊಂದು ಬಿಕಾಸ್ ಆವಾಗ ಬರುವಂತ ಜೀವಗಳು ಹೇಗಿರುತ್ತೆ ಅಂದ್ರೆ ದೇ ಆರ್ ಜಸ್ಟ್ ಕವರ್ಡ್ ವಿತ್ ಹಾರ್ಡ್ಲಿ ಅವರಿಗೆ ಒಂದು ಅನಿರುದ್ಧ ದೇಹ ಇರುತ್ತೆ. ಲಿಂಗ ದೇಹ ಎಕ್ಸ್ಪ್ಯಾಂಡ್ ಸ್ವಲ್ಪ ಇರುತ್ತೆ, ಅನಿರುದ್ಧ ದೇಹ ಇನ್ನು ಎಕ್ಸ್ಪ್ಯಾಂಡ್ ಆಗುವಂತ ಸ್ಟೇಜ್ ಅಲ್ಲಿ ಇರುತ್ತೆ. ಅವ್ರಿಗೆ ಏನ್ ಮಾಡ್ತಾರಂದ್ರೆ ಈ ಒಂದು ತತ್ವಗಳಲ್ಲಿ ಪ್ರವೇಶ, ಒಂದೊಂದು ವಾಯುದೇವರು ಒಂದೊಂದು ತತ್ವದಲ್ಲಿ ಪ್ರವೇಶ ಮಾಡಿಸ್ತಾರೆ. ಅವ್ರನ್ನ ಪ್ರವೇಶ ಮಾಡಿಸಿ ಅದು ದೇವರು ಒಂದು ಆ ತತ್ವದಲ್ಲಿ ಅವ್ರು ಇರುವಂತೆ ಮಾಡ್ತಾರೆ. ಸೊ ಅದಕ್ಕೆ ಪ್ಲೇಸಿಂಗ್ ದಮ್ ಅಧಿಕಾರ ಕೊಡೋದಿಲ್ಲ, ದೇ ಪುಟಿಂಗ್ ಈಚ್ ಒನ್ ಇನ್ ದೇರ್ ಓನ್ ಹೌಸಸ್ ತರ ಹಾಗೆ ಅವರು ಮಾಡ್ತಾರೆ ಅಂತ ಹೀಗೆ ಹೀಗೆ ಹೇಳ್ತಾ ಬರ್ತಾ ಸೃಷ್ಟಿಯನ್ನ ಹೇಗೆ ಹೇಗೆ ಎಲ್ಲ ಮಾಡ್ತಾರ ಅಂತ ಬಂದಿದೆ. ಸೊ ಇಲ್ಲಿ ಏನ್ ಅಂಶ ಬರಬೇಕು ಅಂದ್ರೆ ಇಲ್ಲಿ ಭಗವಂತ ಇದು ಯಾಕೆ ಹೇಳಕ್ ಬಂದೆ ಅಂದ್ರೆ ಈ ಒಂಬತ್ತು ತತ್ವಗಳು ಅಂತಿದೆಲ್ಲ ಒಂಬತ್ತು ತತ್ವಗಳು ಅಂದ್ರೆ ಈ ತರ ಒಂದು ಫಸ್ಟ್ ಸೃಷ್ಟಿ, ಆಮೇಲೆ ಈ ಒಂಬತ್ತು ಈ ತತ್ವಗಳಲ್ಲಿ ಹೋಗುವಂತ ದೇವತೆಗಳ ದೊಡ್ಡ ಗುಂಪು ಎಲ್ಲರೂ 33 ಕೋಟಿ ದೇವತೆಗಳು ಎಲ್ಲರನ್ನು ಅಲ್ಲಿ 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 ಪ್ರವೇಶ ಮಾಡ್ತಾ. ಸೊ ಅದು ಪ್ರತಿಯೊಂದು ಕಣ ಕಣದಲ್ಲಿನೂ ಮತ್ತು ವಾಯುದೇವರಲ್ಲಿನೂ ಆ ದೇವತೆಗಳ ಒಳಗೇನು ಆಮೇಲೆ ಅವ್ರಿಗೆ ಸಂಬಂಧ ದೇವರು ಕೊಡ್ತಾನೆ ಕನೆಕ್ಷನ್. ಇದು ನನ್ನದು, ಇದು ನನ್ನ ದೇಹ, ಇದು ನನ್ನ ತತ್ವ, ಐ ಹ್ಯಾವ್ ಟು ಅಡ್ಮಿನಿಸ್ಟರ್. ಅಹಂಕಾರ ಇಲ್ಲ ಅದು, ಐ ಆಮ್ ರೆಸ್ಪ ಒಳ್ಳೆ ಅಹಂಕಾರ ಅದು ಮಾಡೋದು. ಸೊ ಇಷ್ಟರಲ್ಲಿನೂ ಭಗವಂತ ವ್ಯಾಪ್ತನಾಗಿದ್ದು ಇದ್ದಾನೆ. ಇದು ನಮ್ಗೆ ಯಾಕೆ ಬೇಕು ಅಂದ್ರೆ ಇಷ್ಟು ಎಕ್ಸಾಸ್ಟಿವ್ ಥಿಂಗ್ ಇದನ್ನಿಂದ ನಮ್ಗೆ ಬಂದ ಎಲ್ಲವೂ ಇಟ್ ಇಸ್ ಎವ್ರಿಥಿಂಗ್ ಇಸ್ ಎವ್ರಿಥಿಂಗ್ ಕವರ್ಸ್ ಅಸ್ ಔಟ್ ಸೈಡ್ ಎಲ್ಲವೂ ಒಂದು ಕೋಟಿಂಗ್ ತರ ನಮ್ಗೆ ಇಷ್ಟು ಒಂದು ಇದೆ. ಸೊ ಇದನ್ನ ನಾವು ತಿಳ್ಕೊಳ್ ಇದನ್ನ ಎಷ್ಟು ಇಷ್ಟು ರೂಪಗಳು ನಾವು ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ. ಜಸ್ಟ್ ಈ ವಿಶ್ವಾದ್ಯಂತು ರೂಪ ನೀವು ವಿಶ್ವಾದ್ಯಂತು ಯಾವ್ದು ಬೇಕಾದ್ರೂ ತಕೊಳ್ಳಿ. ವಿಶ್ವಾದ್ಯಂತಲಿ ನಾನ್ ಹೇಳಿದ್ದು ಸೃಷ್ಟಿ ಸ್ಥಿತಿ ಆಗೋದು ಈ ಬ್ರಹ್ಮ ವಿಷ್ಣು ಶಿವ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷ್ಣ ವಾಸುದೇವ ನಾರಾಯಣ ಅಂತಕೊಂಡ್ರೆ ಎಲ್ಲವೂ ಬಂದ್ಬಿಡತ್ತೆ, ಎಲ್ಲವೂ ಬಂದ್ಬಿಡುತ್ತೆ. ನಮ್ಮನ್ನ ಸೃಷ್ಟಿ ಸ್ಥಿತಿ ಲಯ ಜ್ಞಾನ ಅಜ್ಞಾನ ಬಂಧ ಮೋಚಕ ಎಲ್ಲವೂ ಆಗಿರೋದು. ಅದಕ್ಕೆ ಅದು ಹೇಳಿದೆ ಅದರ್ವೈಸ್ ಯು ಕ್ಯಾನ್ ಟೇಕ್ ಈ ಒಂದು ಅದರ್ ಒನ್. ಈ ಎಂಟನ್ನ ನಾವು ಅವಸ್ಥೆಗಳ ಮೂಲಕವಾಗಿ ಅದನ್ನ ತಿಳ್ಕೊಳ್ಳುವ ಮೂಲಕವಾಗಿ ಅದು ಒಂದೇ ಸಾಕು ಅಂತಾರೆ. ಬಿಕಾಸ್ ಅದನ್ನಿಂದ ಇದು ವಿಸ್ತಾರ ಆದ
ಅನೇಕ ರೂಪಗಳು ಇಟ್ ಇಸ್ ಬಿಯಾಂಡ್ ಅಸ್, ಅಷ್ಟು ನಮ್ಗೆ ಬೇಕಾಗೇ ಇಲ್ಲ, ಇದನ್ನ ನಾವು ತಿಳ್ಕೋಬೇಕು ಅಂತ ಇದನ್ನ ಹೇಳ್ತಾರೆ. ಅದಕ್ಕೆ ಇಷ್ಟು ಬಂದಾಗ ಅಲ್ಲಿ ಪೃಥಕ್ ಪೃಥಕ್, ಅದಕ್ಕೆ ಪೃಥಕ್ ಪೃಥಕ್, ಯಾಕೆ ಪೃಥಕ್ ಪೃಥಕ್ ನಾಡಿಗಳು, ನಾಡಿಗಳು ಎಂಬುದು ನಮ್ಮ ಇಡೀ ದೇಹದ 72,000 ಅಂದ್ರೆ ಹೌ ಥಿನ್ ದೇ ಆರ್, ಅಷ್ಟು ಕಂಪ್ಲೀಟ್ಲಿ ಡೆನ್ಸ್ ನಿಬಿಡವಾಗಿ ಎಲ್ಲಾ ಕಡೆನೂ ಇದೆ. ಅದು ಒಂದೊಂದಲ್ಲಿನೂ ನೀನ್ ಏನು ತಿಳಿಬೇಕು ಅಂದ್ರೆ ಸರ್ವೋತ್ತಮನ ತಿಳಿ. ಒಂದೊಂದು ನಾಡಿ 72,000 ನನ್ನಲ್ಲಿ ಇದಂದ್ರೆ 72,000 ಸರ್ವೋತ್ತಮನ ತಿಳಿ ಎಂದು ಭೀಷ್ಮನು ಬಿತ್ತರಿಸಿದನು ಧರ್ಮತನೆಗೆ ಶಾಂತಿ ಪರ್ವದಲ್ಲಿ ಅಂತ. ಬಿಕಾಸ್ ಶಾಂತಿ ಪರ್ವದಲ್ಲಿ ಹೇಳಿದ್ದು ಅಂತ ವಿಷ್ಣು ಸಹಸ್ರನಾಮದ ಇದನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಇನ್ನು 2-3 ಅರ್ಥಗಳು ಇದೆ ಅಂತ ಹೇಳಿದೆ. ಒಂದು ಅರ್ಥ ಏನ್ ತಕೊಂಡಿದ್ದಾರಂದ್ರೆ, ಮತ್ತೆ ವಿಶ್ವಾದ 8 ರೂಪದಿಂದ ಹೇಳುವಾಗ ಅದು 8 ರೂಪವನ್ನ 9 ಗುಣಿಸಬೇಕು ಅಂತ ಹೇಳಿದ್ದಾರೆ. ಯಾವುದು ಅಂತ ಹೇಳಿಲ್ಲ. ಸೊ ಅದಕ್ಕೆ ಇವ್ರು ಏನ್ ಕೆಲವರು ಏನ್ ತಕೊಂಡಿದ್ದಾರಂದ್ರೆ, ವಿಶ್ವಾದ 8 ರೂಪಗಳು ಗೀತೆಯಲ್ಲಿ ಹೇಳಿರುವಂತ 8 ಪ್ರಕೃತಿ 8 ಹಾಗೆ ತಕೊಳ್ಳೋದಂತ. ತಕೊಂಡು 9 ಹೇಗಾಗತ್ತಂದ್ರೆ, ಈ 8 ಒಂದೊಂದಿಲೇನು 8 ಹೀಗೆ, ಮತ್ತೆ 9 ಅಂತ ಬಂದಿದ್ದಲ್ಲ ಅಂದ್ರೆ, ಅದಕ್ಕೆ ಅವರು ಒಂದು ಕಾಮೆಂಟ್ ಅಲ್ಲಿ ಏನ್ ಹೇಳಿದಾರೆ, ಅಲ್ಲ ನೀವು ಎಲ್ಲಿ ಇದ್ದೀರಾ ಇವಾಗ, ಅಂದ್ರೆ ನಾವು ಮೂರನೇ ಪದ್ಯದಲ್ಲಿ ಇದ್ದೀವಿ, ಅಲ್ಲಿ ಮೂಲೇಶ ಇದು, ಮೂಲೇಶನಿಂದ ವ್ಯಾಪಾರ ಆಗ್ಬೇಕಲ್ಲ, ಮೂಲೇಶನನ್ನ ಇಟ್ಟುಕೊಳ್ಳಿ ಒಂದೊಂದಲ್ಲಿ, ಮೂಲೇಶನ್ ತಾನು ತಿರುಗಬೇಕು. ಸೊ ಮೂಲೇಶ ಅಂದ್ರೆ ಬಿಂಬ ಅಂತ, ಮೂಲೇಶ ಅಂತ ಹೇಳುವ ಮೂಲಕ ಬಿಂಬ, ಮೂಲೇಶ ತ್ರೂ ದಟ್ ಕಾರ್ಯಗಳು ನಮ್ಗೆ ಆಗತ್ತೆ. ಸೊ 9 ಅಂತ ಬರುವಾಗ ಈ 8 ರೂಪದ ಜೊತೆಯಲ್ಲಿ, ಅಂದ್ರೆ ವಿಶ್ವಾದ ಸತಾಗ್ಯ ತುರಿಯ ಅದು ಬಂತಲ್ಲ 8, ಈ ರೂಪ ಜೊತೆಯಲ್ಲಿ, ಈ ಪ್ರಣವದ 8 ಜೊತೆಯಲ್ಲಿ, ಈ ಪ್ರಣವದ 8 ಮೂಲವಾಗಿರುವಂತ ನಮ್ಮ ಬಿಂಬ ಮೂಲೇಶ, ಅವನನ್ನ ಇಟ್ಟುಕೊಳ್ಳಿ ಅದು 9 ಆಗತ್ತೆ. ಈ 9 ಹೀಗಾದದನ್ನ 8 ಯಾವುದು ಇವಾಗ ಅಂದ್ರೆ, 8 ಅಂಬೋದು ಪ್ರಕೃತಿ ಅಷ್ಟದ ಅಂತಿದಲ್ಲ ಅದೇ ಅಷ್ಟದ, ಅದಲ್ಲಿ ಇರುವಂತ ವಿಶ್ವಾದಿ 8 ರೂಪಗಳು ಹೀಗೆ ತಕೊಳ್ಳಿ. ಸೊ ದೇ ಇಂಟ್ರೊಡ್ಯೂಸ್ 9 ಅಂತ ಹೇಳುವಾಗ ಇಲ್ಲಿ ಮೂಲೇಶನನ್ನ ತರ್ತಾರೆ. ಮೂಲೇಶ ಇದು 8 ರೂಪಗಳು ಒಂದೊಂದಕ್ಕೇನು ಹೆಸರು, ಇದು 8 ರೂಪಗಳು ಒಂದೊಂದಲಿನ 8 ಪ್ಲಸ್ 9. ಸೊ ಹೀಗೆ ನೀವು ಹೀಗೆ ತಕೊಳ್ಳಿ ಅಂತ ಹೇಳ್ತಾರೆ ಅವರು. ಸೊ ಇದು ಒಂದು 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 ವೇ ಆಫ್ ಸೇ. ಇನ್ನೊಂದು ಏನ್ ಹೇಳ್ತಾರಂದ್ರೆ, ಹೀಗೆ ವಿಶ್ವಾದಿ 8 ರೂಪಗಳು ಪ್ರಣವದಲ್ಲಿ ಇರುವಂತ 8 ಪ್ಲಸ್ ಮೂಲ ರೂಪ ಅಂತ, ಮೂಲೇಶ ಅಂತ ಇಲ್ಲಿ ಹೇಳಿದ ಅಲ್ಲಿ ಮೂಲ ರೂಪ ನಾರಾಯಣ ಅಂತ ತಗೊಂಡಿದ್ದಾರೆ. ಯಾಕೆಂದ್ರೆ ಓಂಕಾರದ ಸಮಗ್ರಹವಾದ ಪ್ರತಿಪಾದ್ಯನಾದ ರೂಪ, ಓಂಕಾರ ಪ್ರತಿಪಾದ್ಯ ನಾರಾಯಣ. ಸೊ ಆ ನಾರಾಯಣನ ತಕೊಂಡು ಈ 8 ವಿಶ್ವಾದಿ 8 ತಕೊಂಡು 9 ಮಾಡಿ ಅಂತ ಹೇಳಿ, ಇಂಟು 8 ಪ್ರಕೃತಿ ಅಷ್ಟದ ಅಂತ ಹೇಳಿದ್ದಾರೆ, 8 ಪ್ರಕೃತಿಯಿಂದ ಗುಣಿಸಿ ಅಂತ. ಸೊ 8 × 9 ಎಂಬುದನ್ನ 2-3 ರೀತಿಯಾಗಿ ತಕೊಂಡಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಇಲ್ಲಿ ಹೇಳ್ಬೇಕಾದದ್ದು ಓಂಕಾರ ಬಗ್ಗೆ ಯಾಕೆ ಇದು ಹೇಳ್ಬೇಕು ಓಂಕಾರದ ಬಗ್ಗೆ ಅಂದ್ರೆ, ಇಲ್ಲಿ ಹೇಳುವಾಗ ಅಕಾರ ಉಕಾರ ಇಲ್ಲಿ ಒಂದು ಬರತ್ತಂತ. ಓಂಕಾರದ ವಿಶೇಷ ಅನೇಕ ಸಾಕಷ್ಟು ನೀವು ಕೇಳಿರ್ಬೋದು. ಇಲ್ಲಿ ಹೇಳುವಾಗ ಒಂದು ಹೇಳ್ತಾರ, ಈ ಓಂಕಾರ ಅಂಬುದು ಅಕಾರ ಉಕಾರ ಮಕಾರ ನಾದ ಬಿಂದು, ನಾದ ಬಿಂದು ಘೋಷ ಅಥವಾ ಕಲ ರಾಯರು ತಕೊಳ್ಳೋದು ಘೋಷ, ಘೋಷ ಶಾಂತ ಅತಿಶಾಂತ ಅಂತ ತಗೊಂಡ. ಕೆಲವು ಕಡೆಯಲ್ಲಿ ನಿಮ್ಗೆ ಎಲ್ಲ ಸರಿಯಾಗಿದೆ, ಬಿಂದು ನಾದ, ಕೆಲವರು ಘೋಷಕ್ಕೆ ಕಲಾ ಅಂತ ತಕೊಂಡಿದ್ದಾರೆ, ರಾಯರು ಘೋಷ ತಕೊಂಡಿದ್ದಾರೆ, ಘೋಷ ಅಥವಾ ಕಲಾನು ಬರುತ್ತೆ. ಸೊ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಘೋಷ ಅಥವಾ ಕಲಾ ಇಂಟರ್ಚೇಂಜಬ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ಬಿಂದು ನಾದ, ನಾದ ಬಿಂದು, ಇದು ರಿವರ್ಸ್ ಆಗತ್ತೆ ಕೆಲವು ಕಡೆ. ಯಾಕೆ, ವಿಚ್ ಇಸ್ ಕರೆಕ್ಟ್ ಅಂದ್ರೆ, ಇದಕ್ಕೆ ಬನ್ನಂಜಾಚಾರ್ಯರು ಅವರು ಒಂದು ಒಳ್ಳೆ ತುಂಬಾ ಚೆಂದಾಗಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಎರಡೂ ಸರಿ, ವಿವಕ್ಷೆಯಿಂದ ಯು ಕ್ಯಾನ್ ಟೆಲ್. ಏನು ವಿವಕ್ಷೆ, ಇಟ್ ಇಸ್ ಇಂಟ್ರೆಸ್ಟಿಂಗ್. ಅದಕ್ಕೆ
though it is not directly connected to the Padya, it was very interesting. ಅದಕ್ಕೆ ಹೇಳಿದೆ. ಅವರು ಏನು ಹೇಳ್ತಾರಂದ್ರೆ, ಎರಡು ಕರೆಕ್ಟ್ ಅಂದ್ರೆ ಎರಡು ಹೇಳುವ ಕ್ರಮದಲ್ಲಿ ವ್ಯತ್ಯಾಸ ಇದೆ ಅಂತ. ಏನು ಕ್ರಮದಲ್ಲಿ ವ್ಯತ್ಯಾಸ ಅಂದ್ರೆ, ಒಂದು 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 ನಮ್ಮ ಬಾಯಿಯಿಂದ ಹೊರಗೆ ಬರುವಂತ ಆರ್ಡರ್, ನಮ್ಮ ಬಾಯಿ ತೆಗೆದ ಮೇಲೆನೆ ನಮ್ಗೆ ಶಬ್ದ ಕೇಳಿಸುತ್ತೆ. ಆ ಆರ್ಡರ್ ಹೇಗಾಗತ್ತಂದ್ರೆ, ನಾವ್ ಏನಾರು ಹೇಳಿದ್ರೆ ಓಂ ಅಂತ ಪ್ರಣವ ಹೇಳಿದ್ರೆ ಏನಾಗತ್ತೆ ನಿಮ್ಗೆ, ಓಂ ಅಂತ ನೀವು ಹೇಳಿದ್ರೆ ಆ ಉ ಅಕಾರ ಉಕಾರ ಆ ನಾದ ಆಗೋದು, ಅಂತ ಬರೋವಾಗ ಹೇಳಲ್ಲ, ಅದ ನಾದ ಒಂದೇ ಬರತ್ತೆ ನಮ್ಗೆ. ಸೊ ಆ ಉ ಮ ಮ ಹೇಳ್ತಾ ಹೋಗೋದು ನಾದಕ್ಕೆ ಹೋಗತ್ತ, ಒಂದು ನಾದದ ವೇವ್ಸ್ ಸೌಂಡ್ ವೇವ್ ವೇವಿ ಫಾರ್ಮ್ಲಿ ಹೋಗತ್ತ. ನಮ್ ಬಾಯಿಂದ ಬರುವಂತ ಯಾವ ಶಬ್ದವು ವೆನ್ ವಿ ಎಂಡ್ ಪೀರಿಯಡ್ ಹಾಕುವಾಗ ಇಟ್ ಎಂಡ್ಸ್. ಸೊ ಅದ ನಾದ ಅಲೆಗಳಾಗಿ ಆ ಬಿಂದು ನಾದದ ಹೊರಗೆ ನಾವು ಮಾತಾಡುವಾಗ ನಾದ ಆದ ಮೇಲೆ ಎನಿ ವರ್ಡ್ ಎನಿ ಸೌಂಡ್ ಎನಿಥಿಂಗ್ ಅದಾದ ಮೇಲೆ ನಾದ ವೇವಿ ಫಾರ್ಮ್ ಹೋಗಿ ಅದು ಒಂದು ಬಿಂದು ಬಿಂದು ಅಂತ ನಿಲ್ಲತ್ತ. ನಿಲ್ಲತ್ತ ಯಾವುದು ನಿಲ್ಲತ್ತ, ಈ ಕೇಳುವಂತ ಧ್ವನಿ ನಿಲ್ಲತ್ತ ಅಷ್ಟೇ. ಅದು ಏನಾಗತ್ತೆ ನಿಂತ ಮೇಲೆ ಅದು ಅನಾಹತವಾಗಿ ಒಂದು ಆ ಬಿಂದು ಬಿಂದು ಏನಾಗತ್ತಂದ್ರೆ ಬಿಂದು ಹೋಗಿ ಅಷ್ಟು ತನಕನೇ ನಮ್ಗೆ ಕೇಳಿಸುತ್ತೆ. ಆದ ಮೇಲೇನು ನಮ್ಗೆ ಅವಸ್ಥೆ ಇದೆ, ಅದು ಆದ ಮೇಲೆ ಬರೋದು ಕಲಾ ಅಂತ ಬರುತ್ತೆ. ಅವ್ಯಕ್ತವಾಗಿ ಅದು ಒಂದು ಅವ್ಯಕ್ತವಾಗಿ ಒಂದು ಕಂಪನ ಅದು ಎಂಡ್ ಆದ ಮೇಲೆ ಸ್ವಲ್ಪ ಇರುತ್ತಂತ. ಅದಕ್ಕೆ ಘೋಷ ಅಂತ ಹೇಳ್ತಾರೆ. ಅದು ಆದ ಮೇಲೆ ಅದು ಸೂಕ್ಷ್ಮ ಅವಸ್ಥೆಯನ್ನ ಹೊಂದತ್ತಂತ. ಸೂಕ್ಷ್ಮ ಅತಿ ಸೂಕ್ಷ್ಮ ಎರಡು, ಈ ಕಲಾ ಆರ್ ಘೋಷ ಶಾಂತ ಅತಿಶಾಂತ ಕೇಳುವಂತದ್ದೇ ಅಲ್ಲ ನಮ್ಮ ನಮ್ಮ ಹ್ಯೂಮನ್ ಇಯರ್ಗೆ. ಮೆಜಾರಿಟಿ ಆಫ್ ದ ಪೀಪಲ್ ಎಕ್ಸೆಪ್ಷನಲ್ಸ್ ಯಾರಾದ್ರು ಇರ್ಬೋದು, ಬಟ್ ಸೊ ದಿಸ್ ಈಸ್ ದ ಕ್ರಮ. ಆವಾಗ ಹೇಳುವಾಗ ಅಕಾರ ಉಕಾರ ಮಕಾರ ನಾದ ಬಿಂದು ಅಂತ ಹೇಳಿ, ಇದು ಒಂದು. ಇದು ಅಕಾರ ನಮ್ಮ ಬಾಯಿಂದ ಬರಬೇಕಂದ್ರೆ ಒಳಗಿಂದ ಅದಾಗಬೇಕು. ಯಾಕೆ ಅಂದ್ರೆ ಈ ವರ್ಣಗಳು ಅಕ್ಷರಗಳು ನಿತ್ಯವಾಗಿ ಇರುವಂತದ್ದು ಅಂದ್ರೆ ಈ ವರ್ಡ್ಸ್ ನಾಟ್ ವಾಟ್ ಯು ರೈಟ್ ದ ಸೌಂಡ್ ವರ್ಣಗಳು ಆ ಅಕ್ಷರಗಳು ಇದು ನಿತ್ಯವಾಗಿ ಇರುವಂತದ್ದು. ಮತ್ತೆ ಏನಾಗತ್ತೆ ವಾಟ್ ಈಸ್ ಕ್ರಿಯೇಟೆಡ್ ಮಾತಾಡಿದ್ರೆ ಬರತ್ತಲ್ಲ ಅಂದ್ರೆ ಧ್ವನಿ. ಧ್ವನಿ ಈಸ್ ವಾಟ್ ಈಸ್ ಕ್ರಿಯೇಟೆಡ್ ಇಸ್ ದ ಧ್ವನಿ. ಈ ಧ್ವನಿ ಹೇಗೆ ಬರುತ್ತೆ ಅಂದರೆ ಈ ಧ್ವನಿ ಬರುವಂತ ಕ್ರಮ ಹೇಳ್ತಾರೆ, ಆ ಕ್ರಮ ವ್ಯತ್ಯಾಸ. ಅದು ಏನು ಒಳಗಿಂದ ಆಗುವಂಥದ್ದು. ಅದು ಏನು ಆಗತ್ತೆ ಅಂದ್ರೆ ಮನಸ್ಸು ಮಾತಾಡಬೇಕು ಅಂತ ಇಚ್ಛೆ ಮಾಡತ್ತೆ ದೇವರ ಪ್ರೇರಣೆಯಿಂದ. ಇಚ್ಛೆ ಆದಾಗ ಏನಾಗತ್ತೆ ಅಂದ್ರೆ ದಟ್ ಕ್ರಿಯೇಟ್ ದಟ್ ಇಚ್ಛೆ ಎಂಬುದು ಇಟ್ ಕ್ರಿಯೇಟ್ಸ್ ಜನರೇಟ್ಸ್ ಆ ವೈಶ್ವಾನರ ಅಗ್ನಿಯನ್ನ ಪ್ರಚೋದನೆ ಮಾಡತ್ತೆ. ಆ ವೈಶ್ವಾನರ ಅಗ್ನಿ ಅದು ಏನಾಗತ್ತೆ ಅಂದ್ರೆ ಇಟ್ ಗೆಟ್ಸ್ ಹೀಟೆಡ್ ಅಪ್ ಕ್ರೂಡ್ ಆಗಿ ಹೇಳ್ಬೇಕು. ಆದಮೇಲೆ ಅಲ್ಲಿ ಗಾಳಿ ಆಗತ್ತೆ, ಗಾಳಿ ಚಲ ಗಾಳಿಯಿಂದ ಬೇಸಿಕಲಿ ಚಲನೆ ಆಗತ್ತೆ, ಹೊಟ್ಟೆ ಕೆಳಗಡೆ ಚಲನೆ ಆಗತ್ತೆ. ಆ ಚಲನೆ ಆಗುವಾಗ ಅದಕ್ಕೆ ಹೇಳ್ತಾರೆ ಮನ ಕಾಯಾಗ್ನಿ ಮಾಹಂತಿ ಸಪ್ರೇರಯತಿ ಮಾರುತ. ಮನ ಕಾಯಾಗ್ನಿ ಮಾಹವಂತಿ ಸಪ್ರೇರಯತಿ ಮಾರುತ ಅಂತ ಮಾರುತಂ ಅಂತ ಹೇಳ್ತಾರೆ. ಸೊ ಇದು ಆದ ಮೇಲೆ ಏನಾಗತ್ತೆ ಅದು ಆ ಒಂದು ನಾಭಿಯಿಂದ ಹೊರಡತ್ತೆ. ವಾಯುದೇವರು ಆ ಅಲೆಗಳನ್ನ ಇಟ್ ಇಸ್ ನಾಟ್ ಹರ್ಡ್ ಇಟ್ ಕೆನಾಟ್ ಬಿ ರೆಕಾರ್ಡೆಡ್ ಬಿಕಾಸ್ ಇಟ್ಸ್ ಅತೀ ಸೂಕ್ಷ್ಮ. ಇದಕ್ಕೆ ಅತೀಶಾಂತ ಅಂತ ಹೆಸರು. ಈ ಅತೀಶಾಂತ ಇಲ್ಲಿಂದ ನಾಭಿಯಿಂದ ಹೊರಡೋದು ಏನಾಗತ್ತಂದ್ರೆ ಪರಾಸ್ಥಿತಿ ಅಂತ ಇದಕ್ಕೆ ಕರೀತಾರೆ. ಯಾವುದು ಅಂದ್ರೆ ಅತೀಶಾಂತ ಇಟ್ ಹ್ಯಾಸ್ ಟು ಕೆಳಗಿಂದ ಇಟ್ ಹ್ಯಾಸ್ ಟು ರೀಚ್ ದ ಹೃದಯ. ಆವಾಗ ಮೂರು ಬರುತ್ತೆ, ಅತೀಶಾಂತ ಸ್ವಲ್ಪ ಶಾಂತ ಆಗಿ ದ ನೆಕ್ಸ್ಟ್ ಗ್ರಾಸರ್ ಫಾರ್ಮ್. ಆವಾಗಲೂ ವೇವ್ಸ್ ಬರಲ್ಲ, ಅದು ಆಗಿ ಅದು ಒಂದು ಕಳ. ಕಳ ಅಂದ್ರೆ ಇದಕ್ಕೆ ಕಳ ಅಂತಾರೆ, ಘೋಷ ಅಂತ ಹೇಳ ಘೋಷ ಅವ್ರ ಕಳ. ಇದಕ್ ಆಗಿ ಮೂರು ಸೇರಿದಾಗ ಏನಾಗತ್ತಂತ ಪರ, ಇದು ಮೂರು ಸೇರಿದಾಗ ಪರಾಸ್ಥಿತಿ ಅಂತ ಕರೀತಾರೆ.
ಪರಾಸ್ಥಿತಿಯಾಗಿ ಹೃದಯಕ್ಕೆ ಬರುತ್ತಂತೆ. ಹೃದಯದಲ್ಲಿ ಇಲ್ಲಿ ಬರೋದು ನಾದ ಫಸ್ಟ್ ಬರುತ್ತೆ, ನಾಡ್ದಿಂದು ನಾದ ಫಸ್ಟ್ ಬರುತ್ತೆ. ಈ ನಾದ ಏನಾಗತ್ತೆ ಇದಕ್ಕೆ ಪಶ್ಯಂತಿ ವಾಕ್ ಅಂತ ಹೇಳ್ತಾರೆ. ಈ ನಾದ ಅದಕ್ಕೆ ಹೇಳ್ತೀರ, ಅಲ್ಲಿ ಜ್ಞಾನಿಗಳು ಅನಾಹತ ಧ್ವನಿಯನ್ನ ಕೇಳ್ತಾರ ಅಂತ ಬರುತ್ತೆ. ಕೆಲವರು ಕೇಳ್ತಾರ, ಕೆಲವರು ಅಲ್ಲಿ ಇರೋ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಅನೇಕರು ಅದು ನೋಡ್ತಾರ. ವಾಮದೇವ ಮುಂತಾದವರು, ಇವನ್ ಸುಮತಿ ಅಂತ ಒಬ್ಬ ಬ್ರಾಹ್ಮಣ, ಅವನು ಪ್ರೀವಿಯಸ್ ಜನ್ಮದಲ್ಲಿ ಅವನು ನೋಡ್ತಾನಂತೆ, ಇದೆಲ್ಲ ನೋಡಿದ್ದಾನಂತ ಅವನು ಅಂತ ತಂದೆಗೆ ಹೇಳ್ತಾನವನು. ಸೊ ಪಶ್ಯಂತಿ ವಾಕ್, ಕೆಲವರು ನೋಡ್ತಾರ ಅದನ್ನ, ಕೆಲವರು ಅನಾಹತ ಧ್ವನಿ ಕೇಳ್ತಾರಂಥದ್ದು. ಸೊ ಇದು ಅನಾಹತ ಧ್ವನಿ ಆಗುತ್ತೆ. ಇದು ಏನಾಗತ್ತೆ, ಇಲ್ಲಿಂದ ಹೃದಯದಿಂದ ಒಂದು ಕಂಠಕ್ಕೆ ಬಂದಾಗ, ಕಂಠಕ್ಕೆ ಬಂದಾಗ ಇಟ್ ಟೇಕ್ಸ್ ಅ ಡೆಫಿನೆಟ್ ಶೇಪ್. ಅದಕ್ಕೆ ಮಧ್ಯಮ ವಾಕ್ ಅಂತಾರೆ, ಅದೇ ಬಿಂದು. ಅದಕ್ಕೆ ಒಂದು ಡೆಫಿನೆಟ್ ಫಾರ್ಮ್ ಬರುತ್ತೆ, ಬಿಂದು ಅಂತ ಅದಕ್ಕೆ ಕರೀತಾರೆ. ಅದು ಅದು ನಮ್ಮ ನಾಲಿಗೆ, ನಮ್ಮ ನಮ್ಮ ಕರ್ಮಕ್ಕೆ ಅನುಗುಣವಾಗ ಆ ನಾಲಿಗೆ ವೋಕಲ್ ಕಾರ್ಡ್ಸ್ ಹೇಗೆ ತಿರುಗುತ್ತೋ ಆವಾಗ ಈ ಬಿಂದುವಿನಿಂದ ಹೊರಗೆ ಅಕಾರ ಉಕಾರ ಮಕಾರಗಳು ಬರುತ್ತೆ. ಇದು ವೈಖರಿ, ಇಲ್ಲಿ ಬರುವಾಗ ಅದನ್ನ ವೈಖರಿ ಮಧ್ಯಮ ವಾಕ್ ಅಥವಾ ವೈಖರಿ ವಿಕಾರವನ್ನ ಹೊಂದುತ್ತೆ. ನಮ್ಮ ನಿಮ್ಮ ಧ್ವನಿ ಒಂಥರ ಇರುತ್ತೆ, ನನ್ನದು ಒಂಥರ ಇರುತ್ತೆ. ಸೊ ಇದಕ್ಕೆ ವಿಕಾರ, ಇಲ್ಲಿ ಬರುವಂತ ಶಬ್ದ ಒಂದೇ ರೀತಿಯಾಗಿದ್ದು ಇಲ್ಲಿ ಬರುವಾಗ ವಿಕಾರ ಹೊಂದುತ್ತೆ. ಸೊ ದಟ್ ಈಸ್ ದ ಆರ್ಡರ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇನ್ನೊಂದು ಅವರು ಹೇಳ್ತಾರೆ, ಇದು ಹೇಳುವಾಗ ಅವರು ಶಂಕರಾಚಾರ್ಯರನ್ನ ಕೋಟ್ ಮಾಡಿ ಹೇಳ್ತಾರೆ. ಅವ್ರು ಹೇಳ್ತಾರಂತ, ಈ ಅಕಾರ ಅಂಬೋದು ಪ್ರಣವ ಅಂಬೋದು ಎಷ್ಟು ಶ್ರೇಷ್ಠ ಅಂದ್ರೆ, ಇದೇ ಪ್ರಣವವೇ ಇದು ಇದು ಇದಕ್ಕೆ ಮೂಲ, ಇದು ಪ್ರಣವದಿಂದಲೇ ಹಂಸ ಸೋಹಂ ಸ್ವಾಹ ಅಂತ ಹೇಳ್ತೀವಲ್ಲ, ಅದು ಹೇಗೆ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಈ ಸೋಹಂ ಅಂತ ಹಂಸ ಸೋಹಂ ಸ್ವಾಹ ಅಂತ ನಾವು ಇದು ಇದು ಹೇಳ್ತೀವಲ್ಲ, ಹಂಸ ಮಂತ್ರ ಜಪ ಅದು ಮಾಡುವಾಗ ಸೋಹಂ ಅಂತ ಬರುತ್ತಲ್ಲ. ಸೋಹಂ ಅಂದ್ರೆ ನಾವು ಸಹ ದೇವರ ಜೊತೇಲಿ ನಾನಿದ್ದೀನಿ ಎಂಬೋ ಅರ್ಥ. ಅದಕ್ಕೆ ಸೋಹಂ ನೀವು ಬರೀರಿ, ಬರೆದು ಸೋಹಂ ಅದಲ್ಲಿ ವ್ಯಂಜನಗಳನ್ನ ತೆಗೆದು ಬಿಡಿ. ವ್ಯಂಜನ ಏನು, ಸ ಇಸ್ ವ್ಯಂಜನ ತೆಗೆದು ಬಿಡಿ. ಇನ್ನೊಂದು ಹ ಇಸ್ ವ್ಯಂಜನ ತೆಗೆದು ಬಿಟ್ರೆ ಏನು ಉಳಿಯತ್ತ, ಸೋಲಿ ಸ ತೆಗೆದು ಬಿಟ್ರೆ ಓ ಉಳಿಯತ್ತ. ಸೋ ಹಂ ಹಂಲಿ ಹ ತೆಗೆದು ಬಿಡಿ ವ್ಯಂಜನ, ಹ ತೆಗೆದು ಬಿಟ್ಟ ಅಂ ಆಗತ್ತದು. ಸೊ ಓ ಪ್ಲಸ್ ಅಂ ಓಂ ಆಗತ್ತ. ಸೊ ಸೋಹಮ್ಮಗೇನು ಅಂದ್ರೆ ವಾಯುದೇವರ ಪ್ರಣವ, ವಾಯುದೇವರು ಮಾಡುವಾಗ ಅದಕ್ಕೇನು ಮೂಲವಾಗಿರುವಂತ ಈ ಅಷ್ಟ ಅಷ್ಟಾಕ್ಷರದಿಂದ ಕೂಡಿರುವಂತ ಈ ಪ್ರಣವ ಆಗತ್ತ ಅಂತ ಅದನ್ನು ತಿಳಿಸಿದ್ದಾರೆ. ಸೊ ದಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ಈ ಒಂದು ಚಿಂತನೆ ನಮ್ಮ ಹೃದಯದಲ್ಲಿ ಇದು, ಅದಕ್ಕೆ ನೀವು ಎಲ್ಲಿ ಏನ್ ನೋಡಿದ್ರು ನಮ್ಮ ನಮ್ಮ ವೇದಾಂತದ ವೇದಾಂತಿನ್ಸ್ ಆರ್ ಈವನ್ ಹಿಂದೂಸ್ ತಗೊಂಡ್ರೆ ಒಂದು ಪ್ರೇಯರ್ ಒಂದು ಒಂದು ಫ್ಲವರೋ ಏನೋ ಏನೋ ಬರೆದು ಬಿಟ್ಟು ಸೆಂಟರ್ಲಿ ಓಂ ಬರೆದು ಬಿಡ್ತಾರೆ. ಓಂ ಅಂಬೋದನ್ನ ಒಂದು ಅಕ್ಷರನ ಏನೋ ಒಂದು ಬರೀತಾರೆ. ಸೊ ದಟ್ಸ್ ಸೆಂಟ್ರಲ್ ಇದು ಅಂತ ಅದನ್ನೇ ಇಲ್ಲಿ ಚಿಂತನೆ ಮಾಡಬೇಕು. ಇಲ್ಲಿ ಒಳಗೆ ನಾವು ಋಷಿಕೇಶನನ್ನು ಚಿಂತನೆ ಮಾಡುವಾಗ ಈ ತರ ಇಟ್ಟುಕೊಂಡು ಚಿಂತನೆ ಮಾಡಬೇಕು ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.